தோலாயமானம் ஜானம் சம்சயம், அதே அனவசாரணம் ஜானம் சம்சய, நிச்சய பின்னம் ஜானம் சம்சய, அதே கிளிட்டு ஹேடுபோது. ஆமேல யதார்த்த ஜான அந்தரேனோ, யதார்த்த ஜான அந்தரே வஸ்து இராகி தெரிவித்தக்கந்த ஜான, அதுக்கு இன்னொந்து ஹெசரேனிதே பிரமா, விபரீக்கு இன்னொந்து ஹெசரேனிதே பிரமா, அதுக்கு அர்த்தம் எடுத்தார் விபரீத நிச்சயோ விபரியய, விபரீத நிச்சயோ விபரியய, விபரீத அது விருத்த விருத்த நிச்சய, யதா சுக்திகாயா தோலாயமானம் ஜானம் சம்சய, அதே அனவசாரணம் ஜானம் சம்சய, நிச்சய பின்னம் ஜானம் சம்சய, அதே கிளிட்டு ஹேடுபோது. ஆமேலே யதார்த்த ஜான அந்தரேனோ, யதார்த்த ஜான அந்தர வஸ்து இராகி தெரிவித்தக்கந்த ஜான, அதுக்கு இன்னொந்து ஹெசரேனிதே பிரமா, விபரீக்கு இன்னொந்து ஹெசரேனிதே பிரமா, அதுக்கு அர்த்தம் எடுத்தார் விபரீத நிச்சயோ விபரியய, விபரீத நிச்சயோ விபரியய, விபரீத அது விருத்த விருத்த நிச்சய, யதா சுக்திகாயா விதம் ரஜதம் இதி ஜானவித்யரு பிரமாண விதாச அனுமானாதேரபி ஸ்வவிஷய கேவலத்வான் அதிவாப்தி. ஈக தத் சாதனம் அனுப்பிரமாணம், அனுப்பிரமாண லட்சணமாக கேவல பிரமாண லட்சணம் என்னந்தாய்த்தோ யதார்த்த ஜானம் கேவல பிரமாணம், தத் சாதனம் அனுப்பிரமாணம், தத் அந்த யதார்த்த ஜான, யதார்த்த ஜான சாதனம் அனுப்பிரமாணம், யதார்த்த ஜான கேவல பிரமாண டைரக்ட் கொடுப்பதோ யதார்த்த ஜான சாதனவாதத்தில் அனுப்பிரமாண, ததிபி யதார்த்த ஜான பராமர்ஷ, யதார்த்தி சம்சயாதி சாதன பரிசா ஜான சாதனம் அனுப்பிரமாணம் அதினாக்கிட்டு யதார்த்த ஜான சாதனம் அனுப்பிரமாணம் அந்த ஹேளிது, யதார்த்த ஜான ஹேது அனுப்பிரமாணம் அந்த அனுபவாகித்தார் அந்த பிரச்சனை, யதார்த்த ஜான ஹேது அந்த ஒன்று காரண அந்த ஒன்று யதார்த்த ஜான காரணம் அனுப்பிரமாணம் அந்த ஏனாக்கிட்டு அதுக்கு எடுத்தாரு ஹேது ரீத்யுச்சமானே பிரமாத்திரு பிரமேயரு திருசங்கா சாதன கிரகணம், ஹேது அந்தரே காரண, காரண அந்த ஏனாக போது ஈக யதார்த்த காரணம் அனுப்பிரமாண காரண அச்சிட்டுக்கொண்டாக கூத்து ஜாகனும் ஆகமாடம் அந்த ஏனாக்கிட்டு ஒரு அத்தவா இந்திரியர வக்தியனும் ஆகபோது, அதுக்கு எடுத்தாரு ஹேத்து எப்படி நம்ம ஜான வரத்தாது இதோ ஒன்று காரண அந்த தெளிக்கொண்டு ஏனாகத்தாக இதெல்லாம் யுச்சமானே பிரமாத்திரு பிரமேயரு திருசங்க சாதன கிரகம் ஏனாகபக்காக அனுப்பிரமாண அனுப்பிரமாணங்கள் அல்ல அவெல்லாம் கூட, அதுக்கே ஹேத்து அந்தரே காரண, காரண அந்த ஏனாகபோது ஈக யதார்த்த ஜான காரண, காரண பேரே அச்சு கரண பேரே வத்தியாச கொத்திருப்பது சம்ஸ்கிருதத்தில் காரண கரண ஆக கூத்து ஜாகனும் ஆகபோது அத்தவா இந்திரியர வக்தியனும் ஆகபோது, இதன் நோடிதே நமக்கு ஜான வரத்தாது இதோ ஒன்று காரண அந்த தெளிக்கொண்டாக இதெல்லாம் ஏனாகட அந்தர எனி காதி காரண, காரண அந்த ஏனோ மோஸ்ட் இம்பார்ட்டன்ட் ஆக காதி அனுப்பிரமாண அனுப்பிரமாணங்கள் அல்ல அவெல்லாம் கூட, அதுக்கே காரண பேரே கரண பேரே வித்தியாசம் கொத்திருப்பது சம்ஸ்கிருதத்தில் காரண கரண, காரண அந்தர எனி காதி காரண, கரண அந்த ஏனோ மோஸ்ட் இம்பார்ட்டன்ட் காதி கரண, கொத்தாயிட்டா யாவது கரண கொத்தாயிட்டா யாவது இதரே கெலஸ ஆகத்தோ யாவ்ந்த ஹோதரை கெலஸ ஆகதில்ல ஏனோ இதரே கெலஸ ஆகத்தோ யாரு கரீந்த ஹோதரை கெலஸ ஆகதில்ல ஏனந்த கரீத்தாரே கரண, கரண அந்த வந்து சாதன அந்த யதார்த்த ஜான கரணம் அனுப்பிரமாணம் கரன்போது, யதார்த்த ஜான சாதனம் அனுப்பிரமாணம் கரன்போது, யதார்த்த ஜான காரணம் அந்த அனுபவம், உதாரணிக்கு வித்தியார்த்தி பரீட்சை போகாயித்தோ பத்திக்கு இதுல யாரோ கார டிராப் கரண சாதனம் கார டிராப் போட்டு பாஸ் ஆதான் யதார்த்த ஜான கரணம் அனுப்பிரமாணம் ಯಾಕೆ ಅದೆಲ್ಲ ಕಾರಣ ನಮ್ಗೆ ಕಥೆ ಬಿಡ್ತೀವಿ ಆಗಿದೆ ಅದಲ್ಲ, ಬಟ್ ಕಾರಣ ಹೌದು ಪಾಪ ಕಾರಣ ಹೌದು, ಆದ್ರೆ ನಿಜವಾಗ್ಲು ಪಾಸ್ ಆಗ್ಲಿಕ್ಕೆ ಕಾರಣ ಏನೋ ಓದಿತ್ತು ಅದೇನೋ ಸಾಧನ ಗೊತ್ತಾಯ್ತಾ, ಯಾಕೆ ಎಷ್ಟು ಡ್ರಾಪ್ ಕೊಟ್ಟಿದ್ರು ಕೂಡ ಓದ್ದೆ ಹೋಗಿದ್ರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅದು ಕೇಳ್ತಾರೆ ಯತ್ಸತ್ವೇ ಯತ್ಸತ್ವ ಯದಭಾವೇ ಯದಭಾವ ಅನ್ಬಹುದು, ಯಾವ್ದಿದ್ರೆ ಕೆಲಸ ಆಗುತ್ತೋ ಯಥಾರ್ಥ ಜ್ಞಾನ ಸಾಧನ ಅನುಭವ ಯಾವ್ದಿಲ್ದವ್ರಿಗೆ ಕೆಲಸ ಆಗೋದಿಲ್ಲೋ ಅದೇನ ಅನ್ಬಹುದು, ಯಥಾರ್ಥ ಜ್ಞಾನ ಕಾರಣ ಅಂತ ಕರೀತಾರೆ ಸಾಧನ ಅಂತ ಕರೀತಾರೆ, ಸಾಧನ ಇದು ಕೊಟ್ಟು ಕರಣ, ಕಾರಣ ಬೇರೆ ಹೇತು ಬೇರೆ, ಕಾರಣ ಅಂದ್ರೆ ಹೇತು ಎರಡು ಒಂದೇ, ಆದ್ರೆ ಕರಣ ಸಾಧನ ಎರಡು ಒಂದೇ ನೆನಪಿರಬೇಕು, ಅದಕ್ಕಾಗಿ ಹೇಳ್ತಾರೆ ಹೇತು ರೀತಿ ಉಚ್ಚಮಾನೆ ಪರಮಾತ್ಮರು ಪ್ರೇಮೇಯರು ಪ್ರಸಂಗ ಸಾಧನ ಗ್ರಹಣ, ಒಬ್ಬ ವ್ಯಕ್ತಿ ಇದ್ದಾರೆ ಕಣ್ಣಿಂದ ನೋಡಿದ ರೂಪ ಜ್ಞಾನ ಬಂತು ಕರೆಕ್ಟ್, ಕಣ್ಣು ಯಾರು ಅಡಿಗೆ ವಿದ್ಯಾರ್ಥಿ ಇವನಲ್ಲಿ ಪರೀಕ್ಷೆ ಹೋಗ್ಬೇಕಾಗಿ ನಾವು ಬಸ್ ಸಿಕ್ಕಿದಿಲ್ಲ ಯಾರೋ ಕಾರ ಡ್ರಾಪ್ ಕೊಟ್ಬಿಟ್ಟು ಅನುಪ್ರಮಾಣ ಅಂತ ಕರಿಬಹುದು ವ್ಯಕ್ತಿನ ಅಂತ ಕೇಳ್ಕೊಟ್ರೆ ವ್ಯಕ್ತಿಯನ್ನು ಅನುಪ್ರಮಾಣ ಅಂತ ಕರಿಬಹುದು, ರೂಪಜ್ಞಾನಕ್ಕೆ ಒಬ್ಬ ವ್ಯಕ್ತಿಯನ್ನು ಅನುಪ್ರಮಾಣ ಅಂತ ಕರಿಬಹುದಾ, ಅಥವಾ ಶಬ್ದ ಜ್ಞಾನಕ್ಕೆ ವ್ಯಕ್ತಿಯನ್ನು ಅನುಪ್ರಮಾಣ ಅಂತ ಕರಿಬಹುದಾ ಅಂದ್ರೆ ಏನಂತ ಹೇಳ್ತಾರೆ ಇಲ್ಲ, ಯಾತಕ್ಕೆ ಅಲ್ಲ ಯಾತಕ್ಕೆ ಹೇಳಿರೋಣ ಜಾತಕ್ಕೆ ಸಾಧಾ ಅಂತ ಹೇಳಿದ್ರೆ ಕಣ್ಣಿಲ್ಲ ಅವಾಗ ಹೋಯ್ತಲ್ಲ ಯಾಕೆ ಅವರೆಲ್ಲ ಕಾರಲ್ಲೋದ್ರಲ್ಲಿ ಮಾತಾಡ್ಬಿಡ್ತೀವಿ ಸಾಕಿದ್ರೆ ಅದಾದ್ಮೇಲೆ ಸೊ ಅವ್ರಿಗೆ ಮತ್ತೆ ಕಾಣಿದ್ರು ಉಪಯೋಗ ಆಗಲಿಲ್ವಲ್ಲ ಈಗ ಸೊ ಆಕ್ಚುಲಿಗೆ ಹೌದು ಎಂಟಿಗೆ ಕಾರಣ ಆಗಿದ್ದ ಯಾವ್ದಿಗೆ ಕಣ್ಣು ವ್ಯಕ್ತಿಗಿಂತ ಪ್ರಧಾನ ಆಯ್ತು ಯಾವೀಗ ಕಣ್ಣು ವ್ಯಕ್ತಿ ಇದ್ರೆ ಕಣ್ಣಿರುತ್ತ ವಿಚಾರ ಬೇರೆ ಆದರೆ ಯಾವ್ದಿರ್ಲೇಬೇಕೀಗ ಕಣ್ಣಿರ್ಲೇಬೇಕು ಅದೇ ರೀತಿನೇ ವ್ಯಕ್ತಿ ಇದ್ ಮಾತ್ರಕ್ಕೆ ಶಬ್ದ ಕೇಳಿಸಬೇಕಾಗಿಲ್ಲ ಕಿವಿ ಇಲ್ಲ ಅರ್ಥ ಶಬ್ದ ಕೇಳಕ್ಕೆ ಏನ್ ಬೇಕೀಗ ಕಾರಣ ಕಿವಿ ಬೇಕು ನಿಜವಾಗ್ಲು ವ್ಯಕ್ತಿ ಕಾರಣ ಏಕೆ ಬೇಕಲ್ಲ ಅಂದ್ರೆ ಅದ ಓದಿತ್ತು ಅದೇನೋ ಸಾಧನ ಪಠಾ ಸಿದ್ಧಾಂತ ಆಯ್ತಾ ಈಗ ಎಷ್ಟು ಡ್ರಾಪ್ಸ್ ಇದೆ ಅದಿರ್ಬೇಕಾದ್ರೆ ಬೇಕು ಅದ್ ಮತ್ತೆ ಹೇಳಬೇಕಾದ ಕಾರಣ ಹೇಳಿದ್ರು ಡೆಸ್ಕ್ ಇತ್ತು ಪಾಸ್ ಆದ ಸೇರಿತ್ತು ಪಾಸ್ ಆದ ಅಂತ ಹೇಳಿದ್ರೆ ಅದೆಲ್ಲ ಕಾರಣಗಳಲ್ಲ ಯಾಕಂದ್ರೆ ಕೂತವರೆಲ್ಲ ಪಾಸ್ ಆಗ್ಬೇಕಾಗಿತ್ತು ಆಗಿತ್ತು ಗೊತ್ತಾನೆ ಅದಲ್ಲ ಅದರಿಂದ ಇವೆಲ್ಲ ವ್ಯತ್ಯಾಸಗಳು ಗೊತ್ತಿರಬೇಕು ರಫ್ವಾಗಿ ಮಾತಾಡೋದು ಬೇರೆ ಶಾಸ್ತ್ರೀಯವಾಗಿ ಮಾತಾಡೋದು ಬೇರೆ ಸೊ ಕಾರಣ ಸಾಧನ ಕಾರಣ ಓದ್ದೆ ಹೋಗಿದ್ರೆ ಪಾಸ್ ಆಗಲು ಸಾಧ್ಯ ಇರಲಿಲ್ಲ ಅದು ಕೇಳಿತು ಪ್ರಮಾತೃ ಪ್ರಮೇಯಗಳಲ್ಲಿ ಇನ್ನೇ ಹೇಳಬಹುದು ನೋಡ್ರಿ ಡೆಸ್ಕ್ ಜ್ಞಾನ ನಿಮಗೆ ಬಂತು ಡೆಸ್ಕ್ ಇಲ್ಲದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿ ಹೇಳಬೇಕು ಅದಕ್ಕೆ ಆಯ್ತಪ್ಪ ಡೆಸ್ಕ್ ಇದ್ ಮಾತ್ರ ಜ್ಞಾನ ಬಂತ ನಿನಗೆ ಡೆಸ್ಕ್ ಇದೆ ಕೂಡ ಜ್ಞಾನ ಬರಲಿಲ್ಲ ಅವರಿಗೆ ದೇರ್ ಫೋರ್ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆಯಲ್ಲ ಅದು ಬೇಕು ಅದಕ್ಕೆ ಯತ್ ಸತ್ವೇ ಯಾವ್ದಿದ್ರೆ ಯತ್ ಸತ್ವಂ ಯಾವ್ದಿರುತ್ತದೆಯೋ ಯದಭಾವೆ ಯಾವ್ದಿಲ್ಲದೆ ಹೋದ್ರೆ ತದಭಾವ ಯಾವ್ದಿರೋದಿಲ್ವೋ ಅದಕ್ಕೇನಂತ ಕರೀತಾರೆ ಸಾಧನ ಅಂತ ಕರೀತಾರೆ ಸಾಧನ ಇದು ಕೊಟ್ಟು ಕಾರಣ ಒಂದು ಪ್ರತಿ ಪದ ಹಾಕ್ಬೇಕಾದ್ರೂ ಕೂಡ ಬಹಳ ಕೇರ್ಫುಲ್ ಆಗಿ ಪದ ಹಾಕಿರ್ಬೇಕು ಗೊತ್ತಾಯ್ತಾ ಸತೋರಕ್ಕೆ ಕರ್ತೃಕರ್ಮಣ ಯೋ ಯದಭಾವಾತ್ ಕಾರ್ಯಾಭಾವೋ ಯದನಂತರಂ ಚಾಸತಿ ಪ್ರತಿಬಂಧೆ ಭವತ್ತೇವ ಕಾರ್ಯಂ ತದುಚ್ಯತೆ ಸಾಧನವೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಏನಂತ ಹೇಳಿದ್ದೀಗ ಯತ್ಸತ್ವೇ ಯತ್ಸತ್ವಂ ಯದಭಾವ ಯದಭಾವ ಅಂತ ಹೇಳಿದ್ದನ್ನ ಬೇರೆ ರೀತಿ ಹೇಳಿದ್ದ ಸತೋರಪಿ ಕರ್ತೃಕರ್ಮಣೋ ಕರ್ತೃ ಇದೆ ಕರ್ಮ ಇದೆ ಕರ್ತೃ ಅಂದ್ರೆ ಯಾರಿಲ್ಲಿ ಪ್ರಮಾತೃ ಕರ್ಣ ಕರ್ಮ ಅಂದ್ರೆ ಯಾವುದು ಪ್ರಮೇಯ ಎರಡೂ ಇದೆ ಈಗ ವ್ಯಕ್ತಿ ಇದ್ದಾನೆ ವಸ್ತು ಇದೆ ಕಣ್ಣೇ ಇಲ್ಲ ಅವರಿಗೆ ಅವಾಗ ಏನಾಯ್ತಾಗ ವಸ್ತು ಇದ್ರೂ ಕಾಣೋದಿಲ್ಲ ಇವನಿದ್ರೂ ಗೊತ್ತಾಗೋದಿಲ್ಲ ಕಣ್ಣು ಬೇಕೇ ಬೇಕು ಅದೇ ರೀತಿ ಕಾರ್ಯಾಭಾವ ಸತೋರೂಪಿ ಕರ್ತಕರ್ಮಣೋ ಯದಭಾವಾತ್ ಕಾರ್ಯಾಭಾವ ಯದನಂತರಂಚ ಅಸತಿ ಪ್ರತಿಬಂಧೆ ಅದಿದ್ದ ಮೇಲೆ ಅದಿಲ್ಲದೆ ಹೋದ್ರೆ ಕಾರ್ಯ ಆಗಲಿಲ್ಲ ಆಮೇಲೆ ಅದಿಲ್ಲದೆ ಹೋದ್ರೆ ಅಸತಿ ಪ್ರತಿಬಂಧೆ ಭವತ್ತೇವ ಕಾರ್ಯಂ ಅದಿಲ್ಲದೆ ಹೋದ್ರೆ ಕಾರ್ಯ ಆಗೋದೇ ಇಲ್ಲ ಅದಿದ್ದು ಬಿಟ್ರೆ ಕಾರ್ಯ ಆಗೇ ಆಗತ್ತೆ ಅಲ್ಲಿ ಒಂದು ಪ್ರಶ್ನೆ ಬಂತು ಪ್ರಶ್ನೆ ಹಾಕೊಂಡ್ರೆ ಸರಿ ಬಿಡಿ ಒಂದು ವಸ್ತು ಇದೆ ವ್ಯಕ್ತಿ ಇದ್ದಾನೆ ಕಾಣಲಿಲ್ಲ ಕರೆಕ್ಟ್ ಆದ್ರೆ ಕಣ್ಣಿದೆ ಕಾಣಿಸ್ತು ಕರೆಕ್ಟ್ ಕಣ್ಣಿಲ್ಲ ಹೋದ್ರೆ ಕಾಣಿಸೋದಿಲ್ಲ ಕರೆಕ್ಟ್ ವಸ್ತು ಇಲ್ಲದ ಹೋದ್ರೆ ಕಾಣಿಸೋದಿಲ್ಲ ಕರೆಕ್ಟ್ ಆದ್ರೆ ಏನ್ ಹೇಳಿದ್ರಿ ವಸ್ತು ಇರಬೇಕು ನೋಡ್ಲಿಕ್ಕೆ ರೂಪ ಜ್ಞಾನಕ್ಕೆ ಕಣ್ಣು ಬೇಕೇ ಬೇಕು ಅದನ್ನು ಯಥಾರ್ಥ ಜ್ಞಾನ ಸಾಧನ ಅಂತ ಕರಿತೀರಿ ಸರಿ ಬಿಡಿ ಒಂದೇನೆ ಕಣ್ಣು ಇದೆ ವಸ್ತುನೂ ಇದೆ ಕೈ ಅಂತ ಹೇಳ್ಕೊಂಡಿದ್ದೀನಿ ಕಾಣದ್ರೆ ಅದಕ್ಕೇನ್ ಮಾಡ್ತೀರಿ ಅರ್ಥ ಆಯ್ತಾ ಈಗ ಅದಕ್ಕೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ಪ್ರತಿಬಂಧ ಅಂತ ಹೇಳಿ ಅದೇನದಕ್ಕೆ ಅಡ್ಡಿ ಅಂತ ಹೆಸರು ಅದಕ್ಕೆ ಅಸತಿ ಪ್ರತಿಬಂಧೆ ಪ್ರತಿಬಂಧ ಇಲ್ಲದೆ ಇರಬೇಕು ಬಿ ದಿ ಕಂಡೀಷನ್ಸ್ ಈಕ್ವಲ್ ಅಂತೀವಲ್ಲ ಹಾಗೆ ವಾಟರ್ ಫ್ಲೋಸ್ ಅಣೆಕಟ್ಟೆ ಕಟ್ಟಿದ್ರೆ ವಾಟರ್ ಹರಿತಾ ಇಲ್ಲ ಇಲ್ಲಿಗ ಸೊ ವಾಟರ್ ಹರಿತಾ ಇಲ್ಲ ಅಲ್ಲ ವಾಟರ್ ಹರಿಯೋದಕ್ಕೇನಿದೆ ತಡೆ ಇದೆ ಗೊತ್ತಾಯ್ತಾ ವಾಟರ್ ಹರಿಯೋದು ಸ್ವಭಾವನೆ ತಡೆ ಇರೋದ್ರಿಂದ ಹರಿತಾ ಇಲ್ಲ ಸೊ ಕಣ್ಣಿಗೆ ರೂಪ ಜ್ಞಾನ ಕೊಡೋ ಶಕ್ತಿ ಇದೆ ಯಾತಕ್ ನೋಡ್ತಾ ಇಲ್ಲ ಅಡ್ಡ ಕೈ ಇದೆ ಅಡ್ಡ ಇರೋ ತೆರೆ ಇದೆ ಅದಕ್ಕೆ ಕಾಣ್ತಾ ಇದೆ ಅರ್ಥ ಆಯ್ತಾ ದೇರ್ ಫೋರ್ ಅಸತಿ ಪ್ರತಿಬಂಧೆ ಅಂತ ಹೇಳಿ ಪ್ರತಿಬಂಧಕ ಇಲ್ಲದೆ ಹೋದ್ರೆ ಕುದುರೆ ಜೋರಾಗಿ ಓಡುತ್ತೆ ಖಾಲಿ ಮುಳುಚಿಸ್ಕೊಂಡ್ಬಿಟ್ಟಿದೆ ಓಡತಾ ಇಲ್ಲ ಸೊ ಓಡೋ ಶಕ್ತಿನ ಏನ್ ಮಾಡಿದೆ ಇದೀಗ ಅದಕ್ಕೆ ಪ್ರತಿಬಂಧ ಅಂತ ಕರೀತಾರೆ ತಡೆದು ಬಿಟ್ಟಿದೆ ತಡೆದು ಬಿಟ್ಟಾಗ ಏನಾಯ್ತು ಒಳ್ಳೆ ಫಾಸ್ಟ್ ಕಾರೇ ಸಿಗ್ನಲ್ ಕೊಟ್ಟಿಲ್ಲ ಏನ್ ಮಾಡ್ತಾರಾಗ ನಿಂತು ಬಿಟ್ಟಿದೆ ಏ ಕಾರ್ ಕೆಟ್ಟೋಗಿದೆ ಅಂತ ಹೇಳೋದಿಲ್ಲ ಆ ಸಿಗ್ನಲ್ ನಿಂತ ಕೆಟ್ಟೋಗಿದೆ ಅಂತ ಕರೆಯೋದಿಲ್ಲ ಯಾವ ಕೆಟ್ಟೋಗಿದೆ ಅಂತ ಕರೀತಾರೆ ಸಿಗ್ನಲ್ ಕೊಟ್ಟರು ಹೋದವರು ಕೆಟ್ಟೋಗಿದೆ ಅಂತ ಕರೀತಾರೆ ಅರ್ಥ ಆಯ್ತಾ ಈಗ ಸೊ ಪ್ರತಿಬಂಧಕ ಇಲ್ಲದೆ ಹೋದಾಗ ಯಾವುದು ನಿಯಮೇನ ಕಾರ್ಯವನ್ನು ಹುಟ್ಟಿಸುತ್ತೋ ಅದೇನಂತ ಕರೀತಾರೆ ಸಾಧನ ಅಂತ ಕರೀತಾರೆ ಟೇರ್ ಫೋರ್ ರೂಪಜ್ಞಾನಕ್ಕೆ ಯಾವ್ದು ಸಾಧನ ಅಂತ ಆಯ್ತು ಈಗ ಕಣ್ಣು ಸಾಧನ ಅಂತ ಶಬ್ದಜ್ಞಾನಕ್ಕೆ ಯಾವ ಸಾಧನ ಅಂತ ಆಯ್ತು ಕಿವಿ ಸಾಧನ ಅಂತ ಆ ಕಿವಿ ಇರೋ ಅದಕ್ಕೆ ವ್ಯಕ್ತಿ ಅಂತ ಹೇಳಬಾರದು ವಸ್ತುನು ಹೇಳಬಾರದು ಅದು ಪ್ರಮಾತೃ ಪ್ರಮೇಯ ಕರ್ತೃ ಕರ್ಮ ಎರಡನ್ನೂ ಹೇಳಾಗಿಲ್ಲ ಯಥಾ ವ್ಯಾಪಾರವಾನ್ ಕುಠಾರಹ ದೃಷ್ಟಾಂತ ಕೊಟ್ಟು ಈಗ ಛೇದನ ಕ್ರಿಯೆ ಆಗ್ಬೇಕು ಸೌರ್ಯ ಕಡಿಬೇಕೀಗ ಅದಕ್ಕೇನ್ ಬೇಕೀಗ ಕಡ್ಲಿ ಬೇಕೇ ಬೇಕು ಮನುಷ್ಯ ಬೇಕು ಅಂಬುದು ಬೇಕಿಲ್ಲ ಯಾಕೆ ಮನುಷ್ಯ ಇದ್ರೆ ಎಲ್ಲರೂ ಕಡಿಮೆ ಕೊಡೋದಿಲ್ವಲ್ಲ ಇದ್ರೆ ಯಾವ್ದಿದ್ರೆ ಕೆಲಸ ಆಗತ್ತೆ ಇಂಪಾರ್ಟೆಂಟ್ ಏನಿದ್ರೆ ಕೆಲಸ ಆಗತ್ತೆ ಈಗ ಸೌದೆ ಕುಠಾರ ಬೇಕೇ ಬೇಕು ಅದರಿಂದ ಬೇಕು ಅಲ್ಲೊಂದು ಪ್ರಶ್ನೆ ಬಂತು ಸೌದೆ ಇತ್ತು ಪಕ್ಕದಲ್ಲಿ ಕುಠಾರ ಇಟ್ಬಿಟ್ಟ ಕಡ್ಲೆ ಇಟ್ಬಿಟ್ಟ ಸಾಯಂಕಾಲ ಏನು ಕಡಲೇ ಇಲ್ಲ ಅದು ನೀವು ಕುಠಾರ ಇದಾಗುತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೇನಿದೆ ವ್ಯಾಪಾರ ಬೇಕು ವ್ಯಾಪಾರ ಅಂದ್ರೆ ಏನು ಫಂಕ್ಷನ್ ಮಾಡಬೇಕು ಫಂಕ್ಷನ್ ಮಾಡದೆ ಹೋದ್ರೆ ಏನಲ್ಲ ವರ್ಕ್ ಮಾಡೋದಿಲ್ಲ ಸೊ ವ್ಯಾಪಾರವಾನ್ ಕುಠಾರ ವ್ಯಾಪಾರ ಅಂದ್ರೆ ಬಿಸಿನೆಸ್ ಇದು ಮತ್ತೆ ಕಮ್ಮ ಕನ್ನಡದಲ್ಲಿ ವ್ಯಾಪಾರ ತಾನೆ ವ್ಯಾಪಾರ ಬಿಸಿನೆಸ್ ಅಂತ ಆಗ್ಬಿಡುತ್ತೆ ಆ ತರ ತಗೋಬಾರ ವ್ಯಾಪಾರ ಅಂದ್ರೆ ಏನು ಫಂಕ್ಷನ್ ಅಂತ ಆ ವಸ್ತು ಇರಬೇಕು ಸಾಧನ ಇರಬೇಕು ಫಂಕ್ಷನ್ ಮಾಡೋದು ಅವಾಗ ಏನಾಗುತ್ತೆ ಒಂದು ಸಾಧನದಿಂದ ಏನಾಗುತ್ತೆ ಒಂದು ಕಾರ್ಯ ಆಗೇ ಆಗುತ್ತೆ. ನೆನ್ಪಿಟ್ಕೊಂಡ್ಬಿಟ್ರೆ ಕಾರ್ಯವನ್ನು ಹೇಗೆ ಡಿಫೈನ್ ಮಾಡಬೇಕು ಗೊತ್ತಾಗುತ್ತೆ. ಉದಾಹರಣೆ, ಎಲ್ಲದಕ್ಕೂ ದೇವರೇ ಕಾರಣ, ನಮಗೆ ಅರ್ಥ ಆಗುತ್ತೆ. ಯಾತಕ್ಕೆ ಎಲ್ಲ ಇದ್ದು ದೇವ್ರ ಸಂಕಲ್ಪ ಇಲ್ಲ, ಎಲ್ಲ ಮಾಡದ ಕೊನೆಗೆ ಹೋಯ್ತು. ದೇವ್ರ ಸಂಕಲ್ಪ ಇದೆ, ಕಾಡಲ್ಲಿ ಬಿಸಾಕಿದ್ರು ಚಂದ್ರಾಸನ, ಏನಾಯ್ತು ಅಲ್ಲಿಗೆ? ದುಃಖವಾಗಿ ಬದುಕಿ ಬಂದ. ಮನೇಲಿ ಕುತ್ಕೊಂಡ್ರು ಕೂಡ ಏನಾಗ್ತಾರೆ ಮನುಷ್ಯ, ಆಯ್ತಾನೆ. ಯಾತಕ್ಕೆ ದೇವ್ರ ಅನುಗ್ರಹ ಇದ್ರೆ ಏನ್ ಅಪೋಸಿಟ್ ಇದ್ರೆ ಕೆಲಸ ಆಗುತ್ತೆ. ದೇವ್ರ ಅನುಗ್ರಹ ಇಲ್ದ ಹೋದ್ರೆ ಎಲ್ಲ ಪ್ಲಸ್ ಇದ್ರೆ ಕೆಲಸ ಆಗುತ್ತೆ. ಇದೆಲ್ಲ ತಿಳ್ಕೊಬೇಕಾದ್ರೆ ಕಾರ್ಯ ಯಾವುದು ಅದಕ್ಕೆ ನಾವು ಯೋಚನೆ ಮಾಡಬೇಕು. ಒಂದು ಕೆಲಸ ಆಯ್ತೀಗ, ನಾವು ಮಾಡಿದ್ರು ಅಂತ ಪ್ರಶ್ನೆ ಆಯ್ತು. ಕೆಲಸ ನಾವು ಮಾಡೋದಾಗಿತ್ತು, ಯಾವಾಗಲೂ ಮಾಡಲೇಬೇಕಾಗಿತ್ತು. ನಾವು ಮಾಡೋದಕ್ಕೆ ಫೇಲ್ ಆಗೋದೇ ಜಾಸ್ತಿ ಎಷ್ಟೊಂದಲ್ಲ. ಸೊ ಅಂದ್ರೆ ಯಾಕೆ ಫೇಲ್ ಆಗಿದ್ದು ಗೊತ್ತು ನಮ್ಗೆ ಯಾಕೆ ಅಂತ. ಆದ್ರಿಂದಾನೆ ನಾವು ಎಲ್ಲಿ ಸಕ್ಸಸ್ಫುಲ್ ಆಗಿರ್ತೇವೆ ಅದಕ್ಕೇನು ಕಾರಣ? ಈಗ ನಮ್ಮ ಎಫರ್ಟೇ ಕಾರಣ ಆಗಿದ್ರೆ ಎಂದು ಫೇಲ್ ಆಗ್ತಿರಲಿಲ್ಲ. ಫೇಲ್ ಆಗಿದ್ದು ಎಫರ್ಟ್ ಕಾರಣ ಅಲ್ಲ ಅಂತಾಯ್ತು. ಕೆಲಸ ಆಗಿದೆ ಅಂದ್ಮೇಲೆ ಏನಾಯ್ತು? ಈಗ ಇನ್ನೊಬ್ರು ಯಾರು ಮಾಡ್ತಿದ್ದಾರೆ ಅಂತಾಯ್ತು. ಇನ್ನೊಬ್ರು ಯಾರು ಮಾಡ್ತಿರ್ಬೇಕಾಗಿದ್ರೆ ನಮ್ಮಂತವ್ರಾದ್ರೆ ಹಳೆಬರ ಅಷ್ಟೇ ಆಗ್ತಿತ್ತು. ಕೊನೆಗೆ ನಮ್ಮಂತವ್ರ ಅನುದಾನ ಆಗ್ಬೇಕು. ನಮ್ಮಂತವ್ರು ಅಂದ್ರೆ ಅಸ್ವತಂತ್ರ. ನಮ್ಮಂತವ್ರ ಎಲ್ಲ ಅಂದ್ರೆ ಏನಾಗಿರ್ಬೇಕು ಅನ್ನೋ ಸ್ವತಂತ್ರನಾಗಿರ್ಬೇಕು. ದೇವ್ರ ದೇವರು ಮಾಡಿಸಿದ ಅಲ್ಲಿ ಎಂಡಾಗ. ಸೊ ಪ್ರತಿಯೊಂದು ಕಾರ್ಯ ಕೂಡ ಎಲ್ಲಿ ಮೇಲಕ್ಕೆ ಬರತ್ತಾಗ ದೇವರೇ ಮಾಡಿಸಿದ. ಆದ್ರಿಂದ ಸಾಧನ ನಾವೆಲ್ಲ ಕರ್ಣ ಅಷ್ಟೇನೆ, ಕಾರಣಗಳು. ದೇವರು ಯಾರು? ಕರ್ಣ. ಇದರ್ಥ ಕರ್ಣ ಅನ್ಬಾರ್ದು ಮತ್ತೆ ಕರ್ಣ ಭೀಮ ಆ ಕರ್ಣ ಅಲ್ಲ. ಕರ್ಣ ಕರ್ಣ ಬೇರೆ, ಕರ್ಣ ಬೇರೆ. ಅಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳಿರುತ್ತೆ. ಯಥಾರ್ಥ ಮಿಥ್ಯ ಕರ್ಣಂ ಬೇರೆ, ಮತ್ತೆ ಶಾನುಭವರು ಅಂತಿದ್ರೆ ಅದೆಲ್ಲ ಅಲ್ಲ. ಯಥಾರ್ಥ ಮಿಥ್ಯವೇ ಕೇವಲ ಅತಿವ್ಯಾಪ್ತಿ, ಅದೆಲ್ಲ ಒಂದು ಸ್ಟೇಜ್ ಮುಗಿದು. ಯಥಾರ್ಥ ಮಿಥ್ಯವ ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ. ಒಟ್ಟು ಅನುಪ್ರಮಾಣದ ಡೆಫಿನೇಷನ್ ಏನಂತ ಈಗ, ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ. ಇಷ್ಟ ಆಯ್ತು. ಈಗ ಪದಗಳು ವಿಚಾರ ಮಾಡಿ. ಯಥಾರ್ಥ ಜ್ಞಾನ ಸಾಧನ ಮೂರು ಪದ ಇದೆ. ಅನುಪ್ರಮಾಣ ಡಿಫೈನ್ ಮಾಡಬೇಕಾದ್ರೆ ಮೂರು ಪದ ಇಟ್ಟಿದ್ದ. ಅದರಲ್ಲಿ ಮೂರು ಯಾಕೆ ಯಾವ್ದಾದ್ರು ತೆಗಿಬಹುದಲ್ಲ ಅಂತ ಪ್ರಶ್ನೆ. ಯಾವ್ದು ತೆಗಿಬಹುದು? ಉದಾಹರಣೆಗೆ ನೀವೇ ತೆಗೆದು ನೋಡಿ. ಯಥಾರ್ಥ ಜ್ಞಾನ ಸಾಧನ, ಇಲ್ಲಿ ಜ್ಞಾನ ತೆಗೆದುಬಿಟ್ರೆ ಏನಾಗುತ್ತೆ? ಯಥಾರ್ಥ ಸಾಧನ ಅಂತ. ಯಥಾರ್ಥ ಅಂದ್ರೆ ಏನಾಗಬಹುದಾಗ? ಕೇವಲ ಪ್ರಮಾಣ ಕೂಡ ಆಗಬಹುದು. ಗೊತ್ತಾಯ್ತಿಲ್ಲ, ಆದ್ರಿಂದ ಸಾಧ್ಯ ಆಗಲಿಲ್ಲ. ಆಮೇಲೆ ಯಥಾರ್ಥ ಜ್ಞಾನ ಇಟ್ಕೊಂಡ್ರೆ ಯಥಾರ್ಥ ಜ್ಞಾನ ಅನುಪ್ರಮಾಣ ಅಂದ್ರೆ ಕೇವಲ ಅತಿವ್ಯಾಪ್ತಿ ಬಂತು. ಯಥಾರ್ಥ ಸಾಧನ ಬಂದ್ಬಿಟ್ರೆ, ಯಥಾರ್ಥ ಸಾಧನ ಬಂದ್ರೆ ಅಲ್ಲ, ಯಥಾರ್ಥ ಸಾಧನ ಬಂದ್ರೆ ಏನಾಗತ್ತೆ? ಜ್ಞಾನನೇ ಇಲ್ಲ ಅದರೊಳಗೆ. ಸೊ ಫಸ್ಟ್ ಏನಾಗಿರ್ಬೇಕಾದ್ರೆ ಜ್ಞಾನ ಆದ್ಮೇಲೆ ಸಾಧನ ಆಗ್ಬೇಕು. ಯಥಾರ್ಥ ಸಾಧನ ಅಂತ ಅಷ್ಟೇ, ಇದು ಯಥಾರ್ಥ ಇದು ಯಥಾರ್ಥ, ಒಂದಕ್ಕೊಂದು ಲಿಂಕ್ ಆಯ್ತು. ಇದು ಅನುಪ್ರಮಾಣ ಅಲ್ಲ, ಜ್ಞಾನ ಬರಬೇಕಲ್ಲ, ಅದಕ್ಕೆ ಜ್ಞಾನ ಅಂತ ಪದ ಇರಲೇಬೇಕು. ಬರೀ ಜ್ಞಾನ ಸಾಧನ ಬಂದ್ಬಿಟ್ರೆ ಯಥಾರ್ಥ ಜ್ಞಾನ ಎಲ್ಲಕ್ಕೂ ಸಾಧನ ಆಗ್ಬಿಡ. ಸೊ ಮೂರು ಇರಲೇಬೇಕು, ಯಥಾರ್ಥ ಯಥಾ ಅರ್ಥ ಜ್ಞಾನ ಸಾಧನ. ಮೂರು ನಾಲ್ಕು ಸೇರಿ ಏನಾಯ್ತು ಅಲ್ಲಿಗೆ? ಅನುಪ್ರಮಾಣ ಆಯ್ತು. ಇಷ್ಟೆಲ್ಲ ತಿಳ್ಕೊಂಡಾಗ ಅವು ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅಭ್ಯಾಸ ಮಾಡ್ಕೊಂಡ್ಮೇಲೆ ಶಾಸ್ತ್ರ ಓದ್ಮೇಲೆ ಏನಾಗಬೇಕು ಅಂತ ಕೇಳಿದ್ರೆ, ಪ್ರತಿಯೊಂದು ಮಾತಿಗೆ ಏನಿರಬೇಕು? ಇದು ಪುಸ್ತಕ ಓದ್ಬೇಕಾದ್ರೆ ಅಷ್ಟೇ ಅಲ್ಲ, ಪ್ರತಿ ಮಾತಲ್ಲಿ ಏನ್ ಮೇಂಟೈನ್ ಮಾಡಬೇಕು? ಆ ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಿಲ್ಲ, ಯಾಕೆ ಹೆಚ್ಚು ಹೇಳಿರಬಾರ್ದು ಕಡಿಮೆ ಹೇಳಬಾರ್ದು. ಹೆಚ್ಚು ಹೇಳಿಬಿಟ್ರೆ ಅಧಿಕ, ಕಡಿಮೆ ಹೇಳಿದ್ರೆ ಉಪ್ಪು, ನಮ್ಗೆ ಗೊತ್ತಾಗ ಅಡಿಗೆ ಸಾರು ಉಪ್ಪು ಜಾಸ್ತಿ ಆಯ್ತೇನೋ ತಿನ್ನಾಗಿಲ್ಲ, ಕಡಿಮೆ ಆಯ್ತು, ಮತ್ತೆ ಪಜೀತಿ ಆಯ್ತು. ಎಷ್ಟಿರ್ಬೇಕದು? ಕರೆಕ್ಟ್ ಇರಬೇಕು. ಕರೆಕ್ಟ್ ಆಗಿರೋ ಅಡಿಗೆವನ್ನ ಹಾಗೋ ಅದೇ ರೀತಿನೇ ವಿಚಾರದ ಪರಿಪಾಕ ಹೇಗಿರಬೇಕು? ನ್ಯೂನ ಅತಿರಿಕ್ತ ಅಂತ ಕರೀತಾರೆ. ನ್ಯೂನ ಅಂದ್ರೆ ಕಡಿಮೆ, ಅತಿರಿಕ್ತ ಅಂದ್ರೆ ಹೆಚ್ಚು. ಎರಡು ಇಲ್ಲದವ್ರು ಏನಾಗುತ್ತಾಗ ಅನ್ಯೂನ ಅನತಿರಿಕ್ತ ಅಂತ ಹೇಳ್ತಾರೆ. ಆ ರೀತಿ ಇರಬೇಕು. ನಾವಲ್ಲಿ ಏನ್ ಮಾಡ್ತೀವಿ? ಸಾಮಾನ್ಯ ಪುಸ್ತಕ ಓದ್ಬೇಕಂದ್ರೆ ಅಪ್ಲೈ ಮಾಡೋದೇ ಇಲ್ಲ, ಅರ್ಥ ಆಯ್ತು. ಈಗ ಅಪ್ಲೈ ಮಾಡೋದೇ ಇಲ್ಲ. ಯಾವ್ದೋ ವಿಷಯ ಹೋಗಿ ಕೆಲಸ ಏನಾಯ್ತು ಅಂದ್ರೆ ಅದೇನಾಯ್ತು, ದಾರಿಯಲ್ಲಿ ಹೋಗ್ತಾ ಇದ್ದೇ ಶುರು ಮಾಡ್ಬಿಡ್ತಾನೆ. ಅಲ್ಲಿ ಆಯ್ತೋ ಇಲ್ಲ ಪ್ರಶ್ನೆ ಕೇಳೋದು ಎಷ್ಟಪ್ಪ? ಈಗ ಆಯ್ತೋ ಇಲ್ಲ, ಅದಕ್ಕೆ ಅರ್ಧ ಗಂಟೆ ತೋಡ್ಕೊಡಿಗಿಲ್ಲ ಅಂತಾರೆ. ಏನ್ ಮಾಡೋದಕ್ಕೆ ಇವತ್ತೆ? ಟೈಮ್ ಬೇರೆ ವೇಸ್ಟ್. ಅದು ಆಯ್ತು ಅಂತ ಹೇಳೋದಕ್ಕೂ ಟೆನ್ಷನ್. ಹಾಗೆ ಮಾಡಬಾರ್ದು. ಏನ್ ಮಾಡಬೇಕಾಗ? ಎಸ್ ಆರ್ ನೋ, ಆ ತುದಿ ಪಾಯಿಂಟ್ ಮಾತಾಡ್ಬಿಟ್ರೆ ಅವಾಗ ಎಷ್ಟು ಜನ ಟೈಮ್ ಉಳಿಯುತ್ತೆ? ಎಷ್ಟು ಜನಗಳು ನಾವು ಫೋನ್ನಲ್ಲಿ ಮಾತಾಡ್ಬೇಕಾದ್ರೆ ಕರೆನ್ಸಿಗೆ ಹೇಗೆ ಯೋಚನೆ ಮಾಡ್ತೀವಲ್ಲ ಅರ್ಥ. ಜ್ಞಾನ ಮಿಥ್ಯೇವ ಉಕ್ತೇ ತತ್ರ ಸಂಶಯಾದೌ ಚ, ಈ ತತ್ರ ಇಟ್ಕೊಂಡೋದಿ ತಿಳಿಯುತ್ತೆ. ಯಥಾರ್ಥ ಮಿಥ್ಯೇವ ಉಕ್ತೇ ಕೇವಲ ಅತಿ ವ್ಯಾಪ್ತಿ, ಜ್ಞಾನ ಮಿಥ್ಯೇವ ಉಕ್ತೇ ತತ್ರ ಸಂಶಯಾದೌ ಚ ಪ್ರತ್ಯಕ್ಷ ಅವ್ಯಾಪ್ತಿ ಚ. ಬರೀ ಪ್ರತ್ಯಕ್ಷ ಅವ್ಯಾಪ್ತಿ ಅದು ಬೇಡ ಅರ್ಥ ಮುಖ್ಯವಾಗಿ. ಸಾಧನ ಮಿಥ್ಯೇವ ಉಕ್ತೇ ಕುಠಾರಾದೌ ಅಥವಾ ವಿಶಿಷ್ಟ ಗ್ರಹಣ. ಈ ಕುಠಾರ ಇದೆ, ಅದು ಛೇದನ ಕಾರ್ಯಕ್ಕೆ ಸಾಧನ, ಅದು ಅನುಪ್ರಮಾಣ ಅಂತ ಕರಿಬಹುದು ನಾವು. ಯಾಕೆ? ಜ್ಞಾನನೇ ಇಲ್ಲ, ಜ್ಞಾನನೇ ಇಲ್ಲ ಫಸ್ಟ್. ಅದಕ್ಕೆ ಸೊ ಜ್ಞಾನನೇ ಇಲ್ಲ, ಅದರಿಂದಾಗಿನೇ ಯಥಾರ್ಥಕ್ಕೆ ಸಾಧನವಾದ ಮಾತ್ರಕ್ಕೇನೆ ಅದು ಅನುಪ್ರಮಾಣ ಆಗೋದಿಲ್ಲ. ಏನಾಗಬೇಕು? ಯಥಾರ್ಥ ಜ್ಞಾನಕ್ಕೆ ಸಾಧನ ಆಗಬೇಕು, ಅದಕ್ಕೆ ಜ್ಞಾನ ಅಂತ ಇರಬೇಕು. ಅಥವಾ ವಿಶಿಷ್ಟ ಗ್ರಹಣ. ಪ್ರಮಾವಾನ್ ಪ್ರಮಾದ, ನಿನ್ನೆ ಹೇಳಿದ್ದಲ್ಲ ಬಂದಿಗೆ, ಪ್ರಮಾವಾನ್ ಪ್ರಮಾದ. ಪ್ರಮಾವಾನ್ ಅಂದ್ರೇನು? ಪ್ರಮಾ ಇದ್ದುಕೊಟ್ಟು ಯಥಾರ್ಥ, ಯಥಾರ್ಥ ಜ್ಞಾನವಾನ್ ಪ್ರಮಾದ. ಯಥಾರ್ಥ ಜ್ಞಾನವನ್ನು ಹೊಂದಿದವನು ಏನಂತ ಕರೀತಾರೆ? ಪ್ರಮಾದ ಅಂತ ಕರೀತಾರೆ. ಪ್ರಮಾವಾನ್ ಪ್ರಮಾದ. ಪ್ರಮಾ ವಿಷಯ ಪ್ರಮೇಯಂ. ಪ್ರಮಾ ವಿಷಯ, ಪ್ರಮಾ ಇದ್ದುಕೊಟ್ಟು ಯಥಾರ್ಥ ಜ್ಞಾನ ವಿಷಯ ಪ್ರಮೇಯಂ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ಏನಂತ ಕರೀತಾರೆ ಅದನ್ನ? ಇದು ಶುಕ್ತಿ ಅಂತ ಬಂತು. ಇರೋದು ರಜತ. ಸೊ ಇದು ಶುಕ್ತಿ ಅನ್ನೋ ಜ್ಞಾನ ಯಥಾರ್ಥ ಜ್ಞಾನ ಹೌದೋ ಅಲ್ಲ? ಇದು ರಜತ ಇದ್ದಾಗ, ರಜತ ಇದ್ದಾಗ ಶುಕ್ತಿ ಅಂತ ಜ್ಞಾನ ಬಂದ್ರೆ ಯಥಾರ್ಥ ಜ್ಞಾನ ಅನ್ನೋದು ಅಲ್ಲ. ದೇರ್ಫೋರ್ ಅಲ್ಲಿ ಕಂಡ ಶುಕ್ತಿ ಎಂಬುದು ರಜತ ಎಂಬುದು ಪ್ರಮೇಯ ಹೌದೋ ಅಲ್ಲ? ಅಲ್ಲ. ಯಥಾರ್ಥ ಜ್ಞಾನ ವಿಷಯ ಆದ್ರೆ ಮಾತ್ರ ಏನಾಗುತ್ತದ? ಯಥ ವಿಷಯ ಆಗದೆ ಹೋದ್ರೆ ಏನಂತ ಕರೀತಾರೆ? ಪ್ರಮೇಯ ಅಲ್ಲ. ದೇವತೆಗಳೇ ಇಲ್ಲ ಅಂತ ಒಂದು ಮಾತಲ್ಲ. ಆಕ್ಚುಲಿ ದೇವತೆಗಳಿದ್ದಾರೆ. ದೇವತೆಗಳಿಲ್ಲ ಅನ್ನೋ ಮಾತು ಏನದು? ಭ್ರಮ. ಅದು ಭ್ರಮ ಅಲ್ಲ. ಅದೇ ದೃಷ್ಟಿಯಿಂದ ಪ್ರಮಾ ವಿಷಯ ಪ್ರಮೇಯಂ, ಯಥಾರ್ಥ ಜ್ಞಾನಂ ಪ್ರಮಾ. ಎಲ್ಲ ನೆನಪಿಟ್ಟುಕೊಂಡಿರಬೇಕು. ಪ್ರಮಾವಾನ್ ಪ್ರಮಾತ. ಪ್ರಮಾವಾನ್ ಅನ್ನೋ ಪದ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಧನವಾನ್ ಅಂತಿದೆ. ಧನವಾನ್ ಅಂದ್ರೇನು? ಧನ ಇರೋನು. ಗುಣವಾನ್ ಅಂದ್ರೇನು? ಗುಣ ಇರೋ. ಪ್ರಮಾವಾನ್ ಅಂದ್ರೇನು? ಪ್ರಮ ಇರೋನಷ್ಟೇ. ಸೊ ವಾನ್ ಅದು ಮಸುಕ್ ಪ್ರತ್ಯಯ ಅಂತ ಕರೀತಾರೆ. ಅದಿದ್ರೆ ಇದ್ದವನು ಅಂತ ಅರ್ಥ, ಹೊಂದಿರುವವನು ಅಂತ ಅರ್ಥ. ಗುಣವಾನ್ ಭಗವಾನ್ ಅಂತಲ್ಲ ಆ ರೀತಿ. ಸೊ ಪ್ರಮಾವಾನ್ ಪ್ರಮಾತ, ಪ್ರಮೇಯನ್ನು ಹೊಂದಿರುವವನು ಪ್ರಮಾತ. ಪ್ರಮೆಗೆ ವಿಷಯ, ವಿಷಯ ಅಂದ್ರೆ ಯಾವುದು? ಆಬ್ಜೆಕ್ಟ್ ಅಂತ ಅರ್ಥ. ವಿಷಯ ಶಬ್ದಕ್ಕಿಲ್ಲಿ ಆಬ್ಜೆಕ್ಟ್. ಪ್ರಮೆಗೆ ವಿಷಯಗಳು ಬಾರಿ ಬರ್ತಾರ, ವಿಷಯಗಳು ಬಾಳೆ ಕೆಟ್ಟವು ಅಂತ ಹೇಳ್ತಾರಲ್ಲ, ಆ ಅರ್ಥ ತಗೋಬಾರ್ದು ಮತ್ತೆ ಇಲ್ಲಿ. ಅಲ್ಲಿ ವಿಷಯಗಳು ಅಂದ್ರೆ ಏನಲ್ಲಿ? ಭೌತಿಕ ವಸ್ತುಗಳು, ಅವು ನಮ್ಮ ದಾರಿ ತಪ್ಪಿಸೋ ವಿಷಯಗಳು ಅಂದು ಬೈತಾ ಇದ್ದಾರೆ. ಬೈ ಅರ್ಥ ತಗೊಳ್ಬಾರ್ದು. ಇಲ್ಲಿ ವಿಷಯ ಆದ್ರೆ ಆಬ್ಜೆಕ್ಟ್ ಅಷ್ಟೇ. ವೆದರ್ ಗುಡ್ ಆರ್ ಬ್ಯಾಡ್, ಆಬ್ಜೆಕ್ಟ್ ಇಸ್ ಆಬ್ಜೆಕ್ಟ್. ಯಥಾರ್ಥ ಜ್ಞಾನಂ ಪ್ರಮಾ. ಪ್ರಮಾತು ಪ್ರಮೇಯತ್ವೇಪಿ ವಿವಕ್ಷಾವಶಾತ್ ಪೃಥಗ್ ಉಕ್ತಿ. ಪ್ರಮಾತು ಕೂಡ ಒಂದು ರೀತಿ ಪ್ರಮೇಯ ಆದ್ರೂ ಕೂಡ ಇವನು ಕರ್ತೃ ಅದು ಕರ್ಮ ಅನ್ನೋ ವಿಶೇಷದಿಂದಾಗಿ ಪ್ರಮಾವಾನ್ ಬೇರೆ, ಪ್ರಮಾತು ಬೇರೆ ಮತ್ತು ಪ್ರಮಾ ಬೇರೆ ಅಂತ ಕರೆದಿದ್ದು. ಅಂದ್ರೆ ಪ್ರಮಾತೃ ಪ್ರಮೇಯವಾದ್ರೂ ಕೂಡ ಪ್ರಮಾತೃವನ್ನ ಪ್ರಮೇಯದಿಂದ ಬೇರೆ ಹೇಳಕ್ ಅದೇ ಕಾರಣ ಅಂತ ಅರ್ಥ. ಅಷ್ಟಾಯ್ತು. ಏನೇನ್ ತಿಳ್ಕೊಂಡಾಗಾಯ್ತು? ಈಗ ಪ್ರಮಾಣದ ಲಕ್ಷಣ, ಲಕ್ಷಣದ ಲಕ್ಷಣ ಫಸ್ಟ್, ಪ್ರಮಾಣದ ಲಕ್ಷಣ ಆಮೇಲೆ, ಆಮೇಲೆ ಪ್ರಮಾಣದ ವಿಭಾಗ, ಕೇವಲ ಪ್ರಮಾಣ ಅನುಪ್ರಮಾಣ ಅಂತೇಳಿ. ಇನ್ನು ಉಳಿದು ಸಂಶಯಾದಿಗಳೆಲ್ಲ ವಿವರಣೆಗಳೆಲ್ಲ ಪ್ರಾಸಂಗಿಕವಾಗಿ ಬಂದಿ. ಅದು ಹೇಳಬೇಕಾದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು. ಸೊ ನೆಕ್ಸ್ಟ್ ಇಲ್ಲಿ ವಾಪಸ್ ಹೋಗ್ಬೇಕೀಗ. ವಿಭಾಗ ಆಯ್ತು. ಈಗ ಪ್ರಮಾಣವನ್ನು ಫಸ್ಟ್ ವಿಭಾಗ ಏನಂತ ಮಾಡಿದ್ರು? ಎರಡು ಭಾಗ ಮಾಡಿದ್ರು. ಏನಂತ? ಕೇವಲ ಅನುಪ್ರಮಾಣ. ಕೇವಲ ನೆಕ್ಸ್ಟ್ ಏನ್ ಮಾಡ್ಬೇಕು? ಕೇವಲ ಪ್ರಮಾಣ ಮತ್ತೆ ಡಿವೈಡ್ ಮಾಡ್ಬೇಕೀಗ. ಅದನ್ನ ಹೇಳ್ತಾರೆ. ಕೇವಲಂ ಚತುರ್ವಿಧಂ, ಕೇವಲಂ ಚತುರ್ವಿಧಂ. ಕೇವಲ ಪ್ರಮಾಣ ಎಷ್ಟು ವಿಧ? ನಾಲ್ಕು ವಿಧ. ಕೇವಲ ಪ್ರಮಾಣ ಇದು ಕುರಿತು ಏನಾದ್ರು ನೆನಪಿರಬೇಕು. ಕೇವಲ ಪ್ರಮಾಣ ಅಂದ್ರೆ ಏನು? ಯಥಾರ್ಥ ಜ್ಞಾನ. ನಾಲ್ಕು ವಿಧವಾದಂತೂ ಅಯಮಪಿ ಮಹಾವೈಲಕ್ಷಣ್ಯ ಜ್ಞಾಪನಾರ್ಥೋ ವಿಭಾಗ. ಇದು ಕೂಡ ವಿಕಾಸ ವಿಭಾಗ ಮಾಡಕ್ ಬರುತ್ತೆ. ಆದ್ರೆ ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗ್ತಕ್ಕಂಥ ಕೇಸುಗಳು ಯಾವುದು? ನಾಲ್ಕು ಅಂತ ಅರ್ಥ. ಚತಸ್ರೋ ವಿಧಾಹ ಪ್ರಾಧಾನ್ಯ ಕ್ರಮೇಣ ಉದ್ದಿಶತಿ. ಆ ನಾಲ್ಕು ವಿಧಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ಯಾವ ಕ್ರಮ ಇಟ್ಕೊಂಡಿದ್ದಾರೆ ಅಂದ್ರೆ ಪ್ರಾಧಾನ್ಯ ಕ್ರಮ ಇಟ್ಕೊಂಡಿದ್ದಾರೆ. ಈ ಪ್ರಾಧಾನ್ಯ ಕ್ರಮ ಅಂದ್ರೇನು? ಯಾವ ಜ್ಞಾನ ಭಾರ ಶ್ರೇಷ್ಠನೋ ಮೊದಲು, ಆಮೇಲೆ ನೆಕ್ಸ್ಟ್, ಆಮೇಲೆ ಥರ್ಡ್ ಫೋರ್ತ್ ಆಗಿ. ಅದು ಯಾವ್ದು ಬರುತ್ತೆ ಅಂದ್ರೆ ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ. ಎಷ್ಟಾಯ್ತೀಗ? ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ. ನಾಲ್ಕಾಯ್ತಾನೆ. ಚತುರ್ವಿಧಂ ಪ್ರಮಾಣಂ. ಈಶಾ ಅಂದ ಮುಂದೆ ಏನ್ ಸೇರಿಸ್ಕೋಬೇಕು? ಈಶಾ ಜ್ಞಾನಂ, ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಜ್ಞಾನಂ, ಯೋಗಿ ಅಂದ್ರೆ ಯೋಗಿ ಜ್ಞಾನಂ, ಅಯೋಗಿ ಅಯೋಗ ಜ್ಞಾನಂ. ಬಿಡ್ತೀರಿ ಏನಾಯ್ತಾಗ? ಕೇವಲ ಪ್ರಮಾಣಂ ಚತುರ್ವಿಧಂ, ಈಶಾ ಜ್ಞಾನಂ, ಲಕ್ಷ್ಮೀ ಜ್ಞಾನಂ, ಯೋಗಿ ಜ್ಞಾನಂ, ಅಯೋಗಿ ಜ್ಞಾನಂಚ ಇತಿ. ಈ ರೀತಿ ಪ್ರಮಾಣ ಪದ್ಧತಿಯಲ್ಲಿ ಬರೀತಾರೆ. ಕ್ಲಿಯರ್ ತಿಳಿಸಿ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಜ್ಞಾನಿನಾಮೇವಂ ಭೇದೇನ ನಿಮಿತ್ತೇನ ಜ್ಞಾನಶ್ಚಾಪಿ ಚಾತುರ್ವಿಧ್ಯಂ. ಈಗ ಜ್ಞಾನ ನಾಲ್ಕು ವಿಧ ಆದ್ದರಿಂದ ಹೊಂದಿರೋ ಜ್ಞಾನಿಗಳು ಕೂಡ ಎಷ್ಟು ವಿಧ ಆಗ್ತಾರೆ? ನಾಲ್ಕು ವಿಧ ಆಗ್ತಾರೆ. ಜ್ಞಾನ ನಾಲ್ಕು ವಿಧ, ಹೊಂದಿರೋ ಜ್ಞಾನಿಗಳು ನಾಲ್ಕು ವಿಧ. ಜ್ಞಾನಪದಂ ವಾ ಸಂಯೋಜ್ಯಂ, ಅದು ಜ್ಞಾನಪದ ಸೇರಿಸ್ಕೋಬೇಕು ಅಂತ ಹೇಳಿದರು. ಈಶ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ. ಅದೊಂದು ಒಂದ ಘಟ ತಲುಪಿದಾಗಾಯ್ತು. ಅನುಪ್ರಮಾಣಶ್ಚ ಕೇವಲ ಪ್ರಮಾಣ ಸಾಧನತ್ವೇನ ಉಕ್ತತ್ವ ಚತುರ್ವಿಧಮಪೀದಂ ತಜ್ಜನ್ಯಂ ತಥೈವ ಅನಿತ್ಯಂಚೆ ಇತಿ ನಮಂತವ್ಯಂ ಇತ್ಯಾಹ ಪೂರ್ವದ್ವಯ ಮನಾದಿ ನಿತ್ಯಂ. ಪೂರ್ವದ್ವಯಂ ನಾಲ್ಕಿದೆ. ಪೂರ್ವದ್ವಯ ಅಂದ್ರೇನು? ಮೊದಲ ಎರಡು ಅಂತ. ಮೊದಲ ಎರಡು ಯಾವುದು? ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ. ಇವೆರಡು ಕೂಡ ಏನಾಗಿದೆ? ಈಶ ಲಕ್ಷ್ಮೀ ಜ್ಞಾನಂ ಅಂತ ಅರ್ಥ. ಇವೆರಡು ಅನಾದಿ ಮತ್ತು ನಿತ್ಯ. ಅನಾದಿ ಮತ್ತು ನಿತ್ಯ ಅಂದ್ರೇನು? ಎಂದು ಹುಟ್ಟಿ ಬಂದ ಜ್ಞಾನ ಅಲ್ಲ. ನಿತ್ಯ ಅಂದ್ರೇನು? ಎಂದು ಹೋಗೋ ಜ್ಞಾನನೂ ಅಲ್ಲ. ಎಂದು ಬಂದ ಜ್ಞಾನ ಅಲ್ಲ ಅನಾದಿ. ಎಂದು ಹೋಗೋ ಜ್ಞಾನ ಅಲ್ಲ ನಿತ್ಯ. ಅನಾದಿ ಮತ್ತು ನಿತ್ಯಕ್ಕೆ ವ್ಯತ್ಯಾಸ ಗೊತ್ತಿರಬೇಕು. ಬರೀ ಅನಾದಿ ಅಂದ್ ಮಾತ್ರ ನಿತ್ಯ ಆಗಬೇಕಾಗಿಲ್ಲ. ಉದಾಹರಣೆ ಯಾವ್ದಾಗ್ಲಿಲ್ಲ? ಅನಾದಿ ಆದ ಮಾತ್ರ ನಿತ್ಯ ಯಾಕೆ ಆಗಬೇಕಾಗಿಲ್ಲ? ಅದು ಹೋಗ್ಲಿ. ಇನ್ನು ಅದೊಂದಾಗ್ಲಿ. ಇನ್ನೊಂದು ಯಾವ್ದಿದೆ? ಎಕ್ಸಾಂಪಲ್ ಬಂದಿದ್ರಲ್ಲಿ ಯಾವ್ದಿದೆ ಅದು ಕರೆಕ್ಟ್. ಇನ್ನೊಂದು ಯಾವ್ದು? ಪ್ರಾಗಭಾವ. ಅದೇನಾಗಿತ್ತು ಪ್ರಾಗಭಾವ? ಅನಾದಿ ಕಾಲಂದಿತ್ತು, ಘಟ ಬಂದಷ್ಟು ಹೊರಟಿತ್ತು. ಅನಾದಿ ಅಂದ್ ಮಾತ್ರ ಏನಾಗಬೇಕಾಗಿಲ್ಲ? ನಿತ್ಯ ಆಗಬೇಕು. ನಿತ್ಯ ಆದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಅನಾದಿ ಆಗಬೇಕಾಗಿಲ್ಲ. ಯಾತಕ್ಕೆ? ಪ್ರಧ್ವಂಸವ ಅದೇನಾಯ್ತು ಬಂತು ಆಮೇಲೆ ಹೋಗ್ಲೇ ಇಲ್ಲ. ಅದು ನಿತ್ಯ ಆಯ್ತು ಆದ್ರೆ ಅನಾದಿ ಅಲ್ಲ. ಸೊ ಅನಾದಿ ಪ್ಲಸ್ ನಿತ್ಯ ಅಂದ್ರೆ ಏನಾಯ್ತಾಗ, ಈ ಕಡೆಯಿಂದನೂ ಕಟ್ಟಿ ಆ ಕಡೆಯಿಂದನೂ ಕಟ್ಟಿ, ಈ ಕಡೆಯಿಂದ ಎಂದೂ ಬಂದಿಲ್ಲ ಆಗ ಎಂದೂ ಹೋಗೋದಿಲ್ಲ. ಸೊ ಲಕ್ಷ್ಮೀಶ ಜ್ಞಾನ ಮತ್ತು ಲಕ್ಷ್ಮೀ ಜ್ಞಾನ ಅನ್ನೋದೇನದು, ಎಂದು ಹುಟ್ಟಿ ಬಂದ ಜ್ಞಾನನೂ ಅಲ್ಲ, ಎಂದು ನಾಶವಾದ ಜ್ಞಾನನೂ ಅಲ್ಲ. ಸೊ ದೇವರಿಗೆ ಎಂದ ಜ್ಞಾನ ಬಂತು ಅಂತ ಕೇಳಬಾರದು. ಅದಕ್ಕೆ ಉದಾಹರಣೆಗೆ ಜ್ಞಾನ ಬಂತು ಅಂತ ಕರೀತೇವೆ. ದೇವರಿಗೆ ಆಗಲ್ಲ ಕರಿಬಾರದು. ಅದಕ್ಕೆ ಅನಾದಿಯಾದ ಜ್ಞಾನ ಎಂದು ಹೋಗುತ್ತೆ ಕೇಳಬಾರದು. ಏನಾಗಿದೆ ಅದು? ನಿತ್ಯವಾದ ಜ್ಞಾನ. ಈಶ ಜ್ಞಾನನು ಹಾಗೆ, ಲಕ್ಷ್ಮೀ ಜ್ಞಾನನು ಹಾಗೇನೆ. ದ್ವಯೋರಪಿ ಅನಾದಿ ನಿತ್ಯತ್ವೇ ಕೋ ವಿಶೇಷ. ಅದೇ ಆ ವಿಷಯ. ಮುಂದೆ ಒಂದ್ ವಿಷಯ ಆಯ್ತೀಗ, ಎರಡು ಏನಲ್ಲ, ಎರಡಕ್ಕೂ ಅನಾದಿ ಮತ್ತು ಅದಕ್ಕೆ ಒಂದು ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕೀಗ. ಆಗ ಮುಂದೆ ಪ್ರಶ್ನೆ ಬಂತು, ಹಾಗೆ ಇಬ್ರು ಈಕ್ವಲ್ ಆಗಿಬಿಟ್ರೆ ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆ ಉತ್ತರ ಆಮೇಲೆ ಅದಕ್ಕೆ ಏನ ಪೃಥಗ್ರಹಣ ದ್ವಯೋರಪಿ ಅನಾದಿ ನಿತ್ಯತ್ವೇ ಕೋ ವಿಶೇಷ. ಮುಂದಿನ ಪ್ರಶ್ನೆ, ಇಬ್ರು ಅನಾದಿ ನಿತ್ಯ ಅಂದ್ರೆ ಈಶ ಜ್ಞಾನ ಇಟ್ಟುಕೊಟ್ಟು ಏನಾಯ್ತು? ಲಕ್ಷ್ಮೀ ಜ್ಞಾನ ಆಯ್ತಲ್ಲ ಅಂತ ಕೇಳಬಹುದಾ ಅಂತ ಕೇಳಿದ್ರೆ ಕೇಳಕ್ ಬರೋದಿಲ್ಲ, ವ್ಯತ್ಯಾಸ ಇದೆ. ಅನಾದಿ ನಿತ್ಯ ಆದ ಮಾತ್ರಕ್ಕೆ ಏನಾಗಬೇಕಾಗಿಲ್ಲ? ಈಕ್ವಲ್ ಆಗಬೇಕಾಗಿದೆ. ಸಿಂಪಲ್ ತಗೊಳ್ಳಿ, ದೇವರು ಅನಾದಿ ಮತ್ತು ನಿತ್ಯ, ದೇವರು ಅನಾದಿ ಮತ್ತು ನಿತ್ಯ, ಇಬ್ರು ಏನಲ್ಲ, ಸಮಾನ ಅಲ್ಲ. ಅದೇ ರೀತಿಯಲ್ಲಿ ಈಶ ಜ್ಞಾನ ಲಕ್ಷ್ಮೀ ಎರಡು ಒಂದಾದ ಮಾತ್ರಕ್ಕೆ ಏನಲ್ಲ, ಎರಡು ಈಕ್ವಲ್ ಅಲ್ಲ. ಯಾತಕ್ಕೆ? ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಂತ ವಿಶೇಷ. ದೊಡ್ಡ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್? ದೇವರ ಜ್ಞಾನ ಎಂತದ್ದು? ಸ್ವತಂತ್ರವಾಗಿರೋ ಜ್ಞಾನ. ಮಹಾಲಕ್ಷ್ಮಿ ಜ್ಞಾನ ಏನದು? ಪರಮಾತ್ರ ಅಧೀನವಾದ ಜ್ಞಾನ. ದೇವರು ಏನ್ ಬಂತ ಅಲ್ಲಿಗೆ? ವ್ಯತ್ಯಾಸ ಬಂದು ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗಬೇಕು. ಎಷ್ಟೇ ಅನಾದಿ ನಿತ್ಯವಾಗಿದ್ರು ಕೂಡ ಅವೆರಡಕ್ಕೂ ವ್ಯತ್ಯಾಸ ಏನಿದೆ? ಸ್ವಾತಂತ್ರ್ಯ ಪಾರತಂತ್ರ್ಯ ಅಭ್ಯಾಂತ ವಿಶೇಷ. ಇದೇ ರೀತಿ ಜೀವನ ಅನಾದಿ ನಿತ್ಯ, ದೇವರು ಅನಾದಿ ನಿತ್ಯ ಅಂತ ತಿಳ್ಕೊಂಡಾಗ ಈಕ್ವಾಲಿಟಿ ಯಾಕೆ ಬರಲಿಲ್ಲ? ದೇವರು ಅನಾದಿ ನಿತ್ಯ, ಸ್ವಾತಂತ್ರ್ಯ ಅನಾದಿ ನಿತ್ಯ, ಜೀವರು ಅಸ್ವಾತಂತ್ರ್ಯ ಅಂದ್ರೆ ಜಸ್ಟ್ ಡಿಫರೆನ್ಸ್ ಬಂದಿರುತ್ತೆ ಇಮಿಡಿಯೇಟ್ ಆಗಿ. ಅದು ತಿಳ್ಕೊಂಡು ಅನಾದಿ ನಿತ್ಯ ಅಂದ ಮಾತ್ರಕ್ಕೆ ಎರಡು ಕೂಡ ಸಮಾನ ಆಗಬೇಕಾಗಿದೆ ಅನ್ನೋದಕ್ಕೆ ವ್ಯತ್ಯಾಸ. ಅನಾದಿ ನಿತ್ಯತ್ವ ತಾಮ್ಯೇಪಿ ಸ್ವಸತ್ತಾದೌ ಸ್ವಾತಂತ್ರ್ಯ ಮೀಶ ಜ್ಞಾನಂ. ಅದೇ ಸ್ವತಂತ್ರ ಮೀಶ ಜ್ಞಾನ. ಸತ್ತಾದೌ ಅಂದ್ರೇನೋ ಸ್ವರೂಪ ಪ್ರವೃತ್ತಿ ಪ್ರವೃತ್ತಿ ಅಂತ ಬಂದಿಲ್ಲ, ಎಲ್ಲದರಲ್ಲೂ ಪರಮಾತ್ಮನ ಜ್ಞಾನ ಏನದು? ಸ್ವತಂತ್ರ. ತದಹೀನಂ ಲಕ್ಷ್ಮೀ ಜ್ಞಾನಂ ಇತಿ ಮಹಾವಿಶೇಷ. ಇದು ಸಣ್ಣ ವಿಶೇಷ ಅಂತ ಕರಿಬಹುದಾ? ಇದನ್ನ ಚಿಕ್ಕ ವಿಶೇಷ ದೊಡ್ಡ ವಿಶೇಷನೋ? ಭಾರಿ ದೊಡ್ಡ ವಿಶೇಷ. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಸಾಮಾನ್ಯವಾದ ಪದಾರ್ಥಗಳ ಮಹಾವಿಶೇಷ. ಪೃಥಗ್ರಹಣ ಉಪಪತ್ಯತೆ. ಅದಕ್ಕೇನೆ ಈಶಜ್ಞಾನ ಲಕ್ಷ್ಮೀ ಜ್ಞಾನ ಒಂದರೂ ಸೇರಿಸಲಿಲ್ಲ, ಪ್ರತ್ಯೇಕ ಮಾಡಿಬಿಟ್ಟು ಈಶಜ್ಞಾನ ಲಕ್ಷ್ಮೀ ಜ್ಞಾನ ಅಂತ ಬೇರೆ ಮಾಡಿದ್ದಕ್ಕೆ ಅದೇ ಕಾರಣ. ಅನೇನ ಸ್ವತಂತ್ರ ಜ್ಞಾನ ಮಾಧ್ಯಮ. ಇದರಿಂದ ಪರಮಾತ್ಮನ ಜ್ಞಾನ ಸ್ವತಂತ್ರವಾದದ್ದು. ಈ ಲಕ್ಷ್ಮೀ ಜ್ಞಾನ ಏನಾಯ್ತು? ಪರಮಾತ್ಮನ ಅಧೀನ ಅಂತ ಮತ್ತೊಂದು ಪ್ರಶ್ನೆ ಬಂದಾಗ. ಸೊ ಪರಮಾತ್ಮನ ಲಕ್ಷ್ಮೀ ಜ್ಞಾನನೂ ಪರಮಾತ್ಮನ ಅಧೀನ, ಬ್ರಹ್ಮಾದಿಗಳ ಜ್ಞಾನನೂ ಪರಮಾತ್ಮನ ಅಧೀನ, ನಮ್ಮ ಜ್ಞಾನನೂ ಪರಮಾತ್ಮನ ಅಧೀನ. ಅಷ್ಟು ನಾವೆಲ್ಲ ಈಕ್ವಲ್ ಆಗ್ಬೋದು ಅಂತ ಕೇಳಿದ್ರೆ ಅಲ್ಲ. ಲಕ್ಷ್ಮೀ ಜ್ಞಾನ ಯಾರಿಗೆ ಅಧೀನ? ಪರಮಾತ್ಮನಿಗೆ ಅಧೀನ. ಪರಮಾತ್ಮನಿಗೆ ಮಾತ್ರ ಅಧೀನ. ಅರ್ಥ ಆಯ್ತಾ? ಈಗ ಬ್ರಹ್ಮಾದಿಗಳ ಅಧೀನ ಅಲ್ಲದು, ಪರಮಾತ್ಮನಿಗೆ ಮಾತ್ರ ಅಧೀನ. ಬ್ರಹ್ಮಾದಿಗಳ ಜ್ಞಾನ ಲಕ್ಷ್ಮೀನಾರಾಯಣ ಇಬ್ರಿಗೂ ಅಧೀನ. ಈಗ ಆಗ್ತಾ ಹೋದಂತೆ ಅಟೆಂಡರ್ ಇದ್ದಾನೆ, ಎಷ್ಟು ಮೇಲೆ ಡಿಪೆಂಡ್ ಆಗ್ತಾನೀಗ? ಅವನ್ ಕ್ಲರ್ಕ್ ಗಳಿಂದ ಹಿಡಿದ ಮೇಲೆ ಹೋಗ್ತಾ 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 ಎಲ್ಲಿಗೆ ಹೋಗಿಬಿಡ್ತಾನೆ. ಈಗ ಡೈರೆಕ್ಟ್ ಇರ್ತಾರೆ, ಡೈರೆಕ್ಟ್ ಕಂಟ್ರೋಲ್ ಬರ್ತಾನೆ. ಕೆಲವು ಚೀಫ್ ಸೆಕ್ರೆಟರಿ ಯಾರು ಕಂಟ್ರೋಲ್ ಬರ್ತಾರೆ ಡೈರೆಕ್ಟ್ ಆಗಿ? ಅಲ್ಲಿ ಗವರ್ಮೆಂಟ್ ಗುರುದಾರಿ ಅಂಡರ್ ಸೆಕ್ರೆಟರಿ ಕಡೆ ಬರೋಲ್ಲ, ಬೇಯಿಲ್ ಬಂದ್ಬಿಡ್ತಾರೆ ಕುರಿತು. ಅದನ್ನೇ ಎಲ್ರಿಗೂ ಕಾಮನ್ನೇ, ಗವರ್ಮೆಂಟ್ ಸರ್ವೆಂಟ್ ಅನ್ನೋ ಪದ ಎಲ್ಲರಿಗೂ ಕಾಮನ್ನೇ. ಬಟ್ ಅಲ್ಲೇನಿದೆ ಮತ್ತೆ ತಾರತಮ್ಯ. ಅದಕ್ಕೆ ಲಕ್ಷ್ಮೀ ಜ್ಞಾನ ಈಶಾಧೀನವಾಗಿದ್ರು ಕೂಡ, ಉಳಿದವರ್ಗಾರು ಈಶಾಧೀನವಾಗಿದ್ರು ಕೂಡ, ಲಕ್ಷ್ಮೀ ಜ್ಞಾನಕ್ಕೆ ಏನು ವೈಶಿಷ್ಟ್ಯ? ಈಶೈಕಾಧೀನಂ, ದೇವರಿಗೆ ಮಾತ್ರ ಅಧೀನ. ಅದು ಭಾರಿ ವಿಶೇಷ. ಈಶೈಕಾಧೀನಂ ದ್ವಿತೀಯ ವಿತಿ ದ್ವಯೋರ್ ಲಕ್ಷಣಂ ಸೂಚಿತಂ ಭವತಿ. ಒಂದೇ ಆಫೀಸ್ನಲ್ಲಿ ಹೆಡ್ ಇರ್ತಾರೆ, ಉಳಿದವರು ಇರ್ತಾರೆ. ಹೆಡ್ ಇವರೆಲ್ಲ ಅಧೀನ, ಹೆಡ್ ಇವರಿಗೆ ಅಧೀನ, ಅವ್ರ ಮೇಲಿನವರಿಗೆ ಅಧೀನ. ಇವರಿಗೆಲ್ಲ ಅಧೀನ ಆಗೋದಿಲ್ಲ ಅಂತ ನಮಗೆ ಗೊತ್ತಿರೋದ್ರಿಂದ ಇದೇ ತಾರತಮ್ಯ ಕ್ರಮನೇ ಇವತ್ತು ಲೋಕದಲ್ಲಿ ಫಾಲೋ ಮಾಡ್ತಿರೋದು ಎಲ್ಲರೂ ಕೂಡ. ಆದ್ದೆ ಸ್ವತಂತ್ರ ಮಿತಿ ಲಕ್ಷ್ಮಾದಿ ಜ್ಞಾನ ನಿವೃತ್ತಿ, ಜ್ಞಾನ ಮಿತಿ ಈಶ ವಿದಾಸ, ದ್ವಿತೀಯ ಈಶಾಧೀನ ಮಿತಿ ಈಶ ಜ್ಞಾನ ನಿವೃತ್ತಿ, ಏಕೈತಿ ಬ್ರಹ್ಮಾದಿ ಜ್ಞಾನ ನಿವೃತ್ತಿ, ಜ್ಞಾನ ಮಿತಿ ಲಕ್ಷ್ಮೀ ವ್ಯಾವೃತ್ತಿ, ತಯೋರ್ ವಿಶೇಷಾಂತರ ಮಹಾ. ಒಟ್ಟಿಷ್ಟ ಯಾತಕ್ಕೆ ಹೇಳಿದ್ರು? ಈಶಾಧೀನ, ಆಮೇಲೆ ಜ್ಞಾನ, ಬ್ರಹ್ಮಾದಿಗಳಿಂದ ವ್ಯವಸ್ಥೆ ಮಾಡಿ ಎಲ್ಲ ಹೇಳೋದಕ್ಕೋಸ್ಕರವಾಗಿ ಸ್ವತಂತ್ರಂ. ಇದೆಲ್ಲ ಕಾಂಪ್ಯಾಕ್ಟ್ ಮಾಡಕ್ ಅಲ್ಲೇ ಹೇಳ್ಬಿಡ್ತಾರೆ. ಲಕ್ಷ್ಮೀ ಜ್ಞಾನ ಹೇಳ್ಬೇಕಾದ್ರೆ ಪ್ರಮಾಣ ಪದ್ಧತಿಯೊಳಗೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಏನಂತ? ಈಶ್ವರ ಅದನ್ಯತ್ರ ಅನಾಲೋಚನೆ ಸರ್ವ ವಿಷಯ ಲಕ್ಷ್ಮೀ ಜ್ಞಾನ. ಸಿಂಪಲ್ ಅದು. ಈಶ್ವರ ಅದನ್ಯತ್ರ, ದೇವ್ರ ಬಗ್ಗೆ ಪೂರ್ತಿ ಗೊತ್ತಾಗೋದಿಲ್ಲ, ಉಳಿದ ಕಡೆಗೆ ಎಲ್ಲ ಗೊತ್ತಾಗುತ್ತೆ, ಆದ್ರೆ ದೇವರಿಗೆ ಅಧೀನವಾಗಿದೆ. ಇದೆ ಒಂದೇ ಕಡೆ ಹೇಳ್ಬಿಡ್ತಾರೆ ಪೂರ್ತಿಯಾಗಿ. ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಷ್ಟೇ. ಪೂರ್ವಂ ಇನ್ನೊಂದು ವ್ಯತ್ಯಾಸ ತೋರಿಸ್ತಾ ಇದೆ. ಒಂದು ವ್ಯತ್ಯಾಸ ಏನು? ಸ್ವಾತಂತ್ರ್ಯ ಪಾರತಂತ್ರ್ಯ. ಇನ್ನೊಂದು ವ್ಯತ್ಯಾಸ ಏನು? ಪೂರ್ವಂ. ಪೂರ್ವಂ ಅಂದ್ರೆ ಯಾವ್ದ್ರಲ್ಲಿಗ? ಯಾವ್ದು ಪೂರ್ವಂ? ಈಶ್ವರ ಜ್ಞಾನ. ಅಲ್ಲಿ ಪೂರ್ವ ದ್ವಯಂ ಅಂತ ಹೇಳಿದ್ರು, ನಾಲ್ಕು ಬಂದಾಗ ಮೊದಲೆರಡು ಅಂತ ಹೇಳಿದ್ರು. ಎರಡೇ ಬಂದಿದ್ದರಿಂದ ಏನ್ ಹೇಳಿದ್ರಿ ಈಗ? ಬರೀ ಮೊದಲೇದು ಅಂತ ಹೇಳಿ. ಪೂರ್ವ ಅಂದ್ರೆ ಪೂರ್ವ, ಪಶ್ಚಿಮ, ಅಧಿಕ ತಗೋಬಾರದು. ಕೆಲವು ಪದಗಳೆಲ್ಲ ಇಲ್ಲೆಲ್ಲೋ ಬಳಸಿ ಕೆಟ್ಟ ಹೋಗ್ಬಿಟ್ಟಿರ್ತಾರೆ. ಲಕ್ಷ್ಮೀ ಜ್ಞಾನಸ್ಯಾಪಿ ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಪೂರ್ವಂ ಅಂದ್ರೆ ಈಶ ಜ್ಞಾನಂ, ಸ್ವ ಪರಗತ ಅಖಿಲ ವಿಶೇಷ ವಿಷಯಂ. ಸ್ವಗತ ಪರಗತ ಅಖಿಲ ವಿಶೇಷ ವಿಷಯ. ಸ್ವಗತ ತನ್ನಲ್ಲಿರತಕ್ಕಂತಹ, ಪರಗತ ಬೇರೆಯಲ್ಲಿರತಕ್ಕಂತಹ, ಅಖಿಲ ವಿಶೇಷ ವಿಷಯ. ಸಕಲ ವಿಶೇಷಗಳನ್ನು ತಿಳ್ಕೊಳ್ತಕ್ಕಂತ ಸಾಮರ್ಥ್ಯ ಯಾರ ಜ್ಞಾನಕ್ಕಿದೆ? ಈಶ ಜ್ಞಾನಕ್ಕಿದೆ. ತನ್ನ ಬಗ್ಗೆ ಗೊತ್ತು ದೇವರಿಗೆ, ಬೇರೆ ಎಲ್ಲರ ಬಗ್ಗೆನೂ ಗೊತ್ತು. ಮತ್ತೆ ಎಷ್ಟು ಗೊತ್ತು ಅಂದ್ರೆ ಕಂಪ್ಲೀಟ್ ಆಗಿ ಗೊತ್ತು. ಎಷ್ಟು ಅಂದ್ರೆ ಅವರಿಗಿಂತ ಜಾಸ್ತಿ ದೇವರಿಗೆ ಗೊತ್ತು. ಅರ್ಥ ಆಯ್ತಾ? ಇವ್ರು ನಮಗೆ, ನಮ್ಮ ಜ್ಞಾನ ಇದೆ. ನಮ್ ಬಗ್ಗೆ ದೇವರಿಗೆ ಇದಕ್ಕಿಂತ ಜಾಸ್ತಿ ಜ್ಞಾನ, ಪೂರ್ಣ ಜ್ಞಾನ ಇದೆ. ನಮಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ? ಪೂರ್ಣ ಜ್ಞಾನನೇ ಗೊತ್ತಿಲ್ಲ. ನಮ್ಮ ಬಗ್ಗೆನೇ ಪೂರ್ಣ ಜ್ಞಾನ ಇಲ್ಲ. ಅದ್ರ ಜೀವನಿಗೆ ಏನು ಜ್ಞಾನ? ಬ್ರಹ್ಮಸ್ವರೂಪ ಜ್ಞಾನ ಇಲ್ಲ ಅಲ್ಲ, ಸ್ವಸ್ವರೂಪ ಜ್ಞಾನ ಕೂಡ ಇಲ್ಲ. ಅಪರೋಕ್ಷ ಜ್ಞಾನ ಏನಾಗುತ್ತಾಗ? ಎರಡೂ ಕಣ್ ತನ್ನ ಸ್ವರೂಪನ ಗೊತ್ತಾಗುತ್ತೆ, ದೇವರನ್ನು ಕಂಠಸ್ಥನ ಕೂಡ ಮಾಡುತ್ತೆ. ದೇವರಿಗೆ ಹಾಗಲ್ಲ. ಏನಿದೆ? ತನ್ನ ಬಗ್ಗೆ ಪೂರ್ತಿ ಗೊತ್ತಿದೆ, ಬೇರೆಯವ್ರ ಬಗ್ಗೆ ಪೂರ್ತಿ ಗೊತ್ತಿದೆ, ಬೇರೆಯವರಿಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಗೊತ್ತಿದೆ. ಅಷ್ಟೇ ಅಲ್ಲ, 100% ಗೊತ್ತಿದೆ. ದೇವರ ವೈಶಿಷ್ಟ್ಯ ಇದು. ಸ್ವಗತ ಪರಗತ ಅಖಿಲ ವಿಶೇಷ ವಿಷಯಂ. ಅದು ಕರ್ಜುನ ಹೇಳ್ಬೇಕಾದ್ರೆ ಹೇಳ್ತಾನೆ, ಸ್ವಯಮೇವ ಆತ್ಮನಾತ್ಮಾನಂ ವ್ಯರ್ಥತ್ವ ಪುರುಷೋತ್ತಮ. ಕೃಷ್ಣ, ನಿನ್ನ ನೀನೇ ಪೂರ್ತಿ ತಿಳಿದಿದ್ದೆ, ಯಾರು ತಿಳಿದಿಲ್ಲ. ಇದು ಇಂಪಾರ್ಟೆಂಟ್. ಲಕ್ಷ್ಮೀದೇವಿಗೆ ದೇವರ ಬಗ್ಗೆ ಹೇಳಬಾರ್ದು. ಈಶ್ವರ ಅದನ್ಯತ್ರ ಮುಂದೆ ದೇವರ ಬಗ್ಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂತ ಕೇಳಿದ್ರೆ, ಗೊತ್ತಿಲ್ಲ ಅನ್ನೋಷ್ಟು ಕಡಿಮೆ ಗೊತ್ತಿದೆ. ಅಷ್ಟರ ಮಟ್ಟಿಗೆ ನಿಜವಾಗ್ಲೂ ದೇವರ ಲಕ್ಷ್ಮೀದೇವಿಗೆ ಎಷ್ಟು ಗೊತ್ತಿದೆಯೋ ಅದಕ್ಕೆ ಗೊತ್ತಿಲ್ಲ ಅನ್ನೋದು ಬ್ರಹ್ಮಾದಿಗಳಿಗಿದೆ. ಲಕ್ಷ್ಮೀದೇವಿಗೆ ಅಷ್ಟಿದೆ. ದೇವರಿಗೆ ಮಾತ್ರ ಎಷ್ಟಿದೆ? ತನ್ನ ಬಗ್ಗೆ ಪೂರ್ತಿ ಗೊತ್ತಿದೆ. ಸ್ವಪರಗತ ಅಖಿಲ ವಿಶೇಷ ವಿಷಯ. ದ್ವಿತೀಯಂ ಈಶೆ ಅನ್ಯೇಭ್ಯೋ ಅಧಿಕ. ಮಹಾಲಕ್ಷ್ಮಿ ಜ್ಞಾನ ಎಂತದ್ದಾಗಿದ್ರೆ ದೇವರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಬಿಟ್ಬಿಡ್ಬೇಕಾದ್ರೆ. ತಮ್ಮ ಬಗ್ಗೆ ಗೊತ್ತು, ಕೆಲವರ ಬಗ್ಗೆ ಎಲ್ಲ ಗೊತ್ತು, ಆದರೆ ದೇವರ ಬಗ್ಗೆ ಮಾತ್ರ ಪೂರ್ತಿ ಗೊತ್ತಾಗೋದಿಲ್ಲ. ಈಶೆ ಅನ್ಯೇಭ್ಯೋ ಅಧಿಕಂ. ಬ್ರಹ್ಮಾದಿಗಳು ದೇವರನ್ನು ತಿಳಿದಿದ್ದಾರೆ, ಮಹಾಲಕ್ಷ್ಮಿನ ದೇವರನ್ನು ತಿಳಿದಿದ್ದಾರೆ. ಆದ್ರೆ ಬ್ರಹ್ಮಾದಿಗಳಿಂದ ಜಾಸ್ತಿ ಯಾರು ತಿಳಿದಿದ್ದಾರೆ? ಮಹಾಲಕ್ಷ್ಮಿ ತಿಳಿದಿಲ್ಲ. ಜಗದುದನತಿ ವಿಮಲ ಗುಣ ರೂಪಗಳನ್ನು ಆಲೋಚನಾದಿ ಭಾರತ ನಿಗಮ ತಟಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಆಲೋಚನಾದಿ ಹೇಳಿದ್ದಾರೆ. ಅನಾಲೋಚನ ಆಲೋಚನ, ಆಲೋಚನ ಎಲ್ಲಿ? ನಿಗಮಾದಿಗಳನ್ನು ಬಿಟ್ಟ ಮೇಲೆ ಆಲೋಚನ, ಕೆಳಗೆ ಬಂದ್ರೆ ಅನಾಲೋಚನ. ಬ್ರಹ್ಮದೇವರು ಇಲ್ಲಿ ಆಲೋಚನ, ಬೇರೆ ತಗೊಳ್ಬಾರ್ದು. ಇದರಿಂದ ಒಂದೊಂದು ವ್ಯತ್ಯಾಸ ಬರ್ತಾ ಶುರುವಾಗ. ಲಕ್ಷ್ಮೀ ಜ್ಞಾನಂ ಈಶ ವಿಷಯ ಬ್ರಹ್ಮಾದಿ ಜ್ಞಾನೇಭ್ಯ ಅಧಿಕ ವಿಷಯಂ ಕಿಂಚಾತಃ ಇತ್ಯತಃ ಅಸಾರ್ವತ್ರಿಕಂ. ನತ್ವಿ ಈಶೆ ಸರ್ವವಿಶೇಷ ವಿಷಯಂ. ದೇವರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ, ಬಿಟ್ಟುಬಿಡೋಣ. ಒಂದೊಂದು ಕೂಡ ಏನಾಗಿಲ್ಲ, ಅವರು ಪೂರ್ತಿ ತಿಳ್ಕೊಂಡು ಒಂದು ಗುಣನು ಮಹಾಲಕ್ಷ್ಮಿ ಅನಂತ ಗುಣಗಳಲ್ಲಿ ಅನಂತ ಗುಣನು ತಿಳಿದಿಲ್ಲ, ಬಿಟ್ಟುಬಿಡೋಣ. ಒಂದು ಗುಣನು ಕೂಡ ಏನಾಗಿದೆ ದೇವರದ ಅನಂತ, ಅದನ್ನು ಏನಾಗಿಲ್ಲ ಮಹಾಲಕ್ಷ್ಮಿ ಪೂರ್ತಿ ತಿಳಿದೆ. ಇದನ್ನ ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡವನು ದೇವರು ಅಂತ ನಮಗೆ ಆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಕಿಂಚಾತಃ ಇತ್ಯಾದಿ ಕಿಂತು ಈಶೆ ಸರ್ವ ವಿಶೇಷ ವಿಷಯಂ ಅತಸ್ತಯೋರಸ್ತಿ ವಿಶೇಷ ಯಥಾ ಯಥಾ ಈಶೆ ಅಸಾರ್ವತ್ರಿಕಂ ತಥಾ ಕಿಮನ್ಯತ್ರಾಪಿ ನೇತ್ಯಾಹ. ದೇವರ ಬಗ್ಗೆ ಮಾತ್ರ ಸಾರ್ವತ್ರಿಕ ಜ್ಞಾನ ಇಲ್ಲ. ಸರ್ವತ್ರ ವಿಷಯ ಅಂತ ಅರ್ಥ. ಸಾರ್ವತ್ರಿಕಂ ಅಂದ್ರೇನು? ಸರ್ವತ್ರ ವಿಷಯ. ಅಸಾರ್ವತ್ರಿಕಂ ಅಂದ್ರೇನು? ಸರ್ವತ್ರ ವಿಷಯನ ಅಂತ ಅರ್ಥ. ಅನ್ಯತ್ರ ಸರ್ವ ವಿಷಯ, ಅದು ಬಿಟ್ಬಿಟ್ರೆ ಬೇರೆ ಕಡೆಗೆ ಎಷ್ಟಿದೆ ಲಕ್ಷ್ಮೀ ಜ್ಞಾನ? ಸರ್ವ ವಿಷಯ. ದೇವರ ಬಗ್ಗೆ ಮಾತ್ರ ಅಸರ್ವ ವಿಷಯ, ಉಳಿದವರ ಬಗ್ಗೆ ಪೂರ್ಣ ವಿಷಯ. ಕಿಮ್ಲ ಈಶ ಲಕ್ಷ್ಮೀ ಜ್ಞಾನ ಇವರು ಅನ್ಯತ್ರ ತರಿಗೆ ಸಾಮ್ಯಮೇವ ನಿತ್ಯ. ಅಲ್ಲೊಂದು ಮತ್ತೊಂದು ಪ್ರಶ್ನೆ ಬಂತು. ಒಂದ್ ಕಡೆ ಯಾರು ಸಾಮ್ಯ ತರಬೇಕು ಅಂತ ಟ್ರೈ ಮಾಡ್ತಿರೋದು. ಈಗ ಇಲ್ಲಿ ಮಹಾಲಕ್ಷ್ಮಿಗೆ ತನ್ನ ಬಗ್ಗೆ ಗೊತ್ತು, ಕೆಳಗಿನವ್ರ ಬಗ್ಗೆ ಎಲ್ಲ ಗೊತ್ತು, ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಒಪ್ಕೊಂಡ್ಬಿಡೋಣ. ಆದರೆ ಈ ಉಳಿದವ್ರೆಲ್ಲರ ಬಗ್ಗೆ ಮಹಾಲಕ್ಷ್ಮಿಗೆ ಗೊತ್ತು, ದೇವರಿಗೂ ಗೊತ್ತು. ಇದಂತೂ ಕಾಮನ್ ಆಯ್ತಲ್ಲ. ಉಳಿದವ್ರ ಬಗ್ಗೆ ಈಶ್ವರಾದನ್ಯತ್ರ ಮಹಾಲಕ್ಷ್ಮಿಗೆ ಎಷ್ಟು ಗೊತ್ತಿದೆಯೋ ದೇವರಿಗೆ ಅಷ್ಟೇ ಗೊತ್ತಿದೆ. ದೇವರಿಗೆ ಮಹಾಲಕ್ಷ್ಮಿಗೆ ಅಷ್ಟು ಇಲ್ಲಾರು ಸಾಮ್ಯ ಬರುತ್ತಾ ಅಂತ ಕೇಳಿದ್ರೆ ಅಲ್ಲೂ ಸಾಮ್ಯ ಬರೋದಿಲ್ಲ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಸ್ಪಷ್ಟತ್ವೇ ಭೇದ, ಅಲ್ಲಿ ಕ್ಲಾರಿಟಿ ವೇರೀಸ್ ಅಂತ ಹೇಳಿ. ಕ್ಲಾರಿಟಿ ವೇರೀಸ್, ಅರ್ಥ ಆಯ್ತಾ? ಈ ಬಾಲ್ಕನಿಯಲ್ಲಿ ಕೂತಿರ್ತಾರೆ, ಮುಂದೆ ಕೂತಿರ್ತಾರೆ ಸಿನಿಮಾದಲ್ಲಿ, ಎಲ್ರಿಗೂ ಅದೇ ಕಂಡ್ರೆ ಕೂಡ ಕ್ಲಾರಿಟಿ ಯಾರಿಗೆ ಜಾಸ್ತಿ ಇರುತ್ತೆ? ಕೆಲವರು ನಾಟಕದಲ್ಲಿ ಮುಂದೆ ಕೊಡಬೇಕು, ಸಿನಿಮಾದಲ್ಲಿ ಹಿಂದೆ ಕೊಡಬೇಕಂತ, ಗೊತ್ತಾಯ್ತಾ? ಅದಕ್ಕೆ ಹಿಂದಿನ ರೇಟ್ ಜಾಸ್ತಿ ಸಿನಿಮಾಗಳಲ್ಲೆಲ್ಲ. ನಾಟಕಗಳಲ್ಲಿ ಮುಂದಿನ ಸೀಟ್ ಬಹಳ ಕಾಸ್ಟ್ಲಿ. ಯಾಕೆ? ಕ್ಲಾರಿಟಿ ಎಲ್ಲಿ ಜಾಸ್ತಿ ಕಾಣುತ್ತೆ? ನಾಟಕದಲ್ಲಾದ್ರೆ ಮುಂದೆ, ಅಲ್ಲಾದ್ರೆ ಹಿಂದೆ. ಅದು ಎಲ್ಲರೂ ನಾಟಕ ನೋಡಿದ್ವಿ ಅಂತ ಹೇಳ್ತಾರೆ, ಎಲ್ಲರೂ ಸಿನಿಮಾ ನೋಡಿದ್ವಿ ಅಂತ ಹೇಳ್ತಾರೆ. ಬಟ್ ಕ್ಲಾರಿಟಿ ವೇರಿ ಆಗಿದ್ದ ಆದ್ರಿಂದಾಗಿನೆ ಅದು ಟಿಕೆಟ್ ರೇಟ್ ಕೂಡ ವೇರಿ ಆಗುತ್ತೆ. ಕ್ಲಾರಿಟಿ ವೇರಿ ಆಗದೆ ಹೋದ್ರೆ ಯಾರು ಹಿಂದೆ ಹೋಗ್ತಾರೆ? ಎಲ್ಲ ಏನ್ ಮಾಡ್ತಿದ್ರಾಗ? ಒಂದೇ ಕ್ಲಾಸ್ ಮಾಡೋದಿಲ್ಲ, ಕಾರಣ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ಸೊ ಮಹಾಲಕ್ಷ್ಮಿಗೆ ಮತ್ತು ದೇವರಿಗೆ ಬೇರೆ ಎಲ್ಲಾ ವಿಷಯಗಳ ಬಗ್ಗೆ ಪೂರ್ಣ ಜ್ಞಾನ ಇದ್ರೂ ಕೂಡ ಎಲ್ಲಿ ವ್ಯತ್ಯಾಸ ಇದೆ? ಸ್ಪಷ್ಟತ್ವಲ್ಲಿ ವ್ಯತ್ಯಾಸ ಇದೆ. ಉದಾಹರಣೆ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಬೆಳಿಗ್ಗೆ ಓದ್ತಾ ಇದ್ದೀರಾ, ಹೌದಲ್ಲ? ಸ್ವಲ್ಪ ಜಾಸ್ತಿ ರೇಟ್ ಬಿಡ್ತಾನೆ, ಏನಾಗುತ್ತೆ ಈಗ? ಇನ್ನೂ ಕ್ಲಾರಿ ಯಾವುದೋ ಒಂದ್ ಕಡೆಗೆ ದೀರ್ಘ ಬಂದಿದೆಯಲ್ಲ, ಗೊತ್ತಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪೂರ್ತಿ ಸೂರ್ಯ ಬೆಳಕು ಓದ್ತಾನೆ, ಏನಾಗುತ್ತಾಗ? ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಆ ಕಂಡದ್ದು ಇಲ್ಲೂ ಓದಿದ್ದೆ, ಅಲ್ಲೇ ಓದಿದ್ದೇವೆ, ಓದಿದ್ರಲ್ಲಿ ವ್ಯತ್ಯಾಸ ಇಲ್ಲ. ಬಟ್ ಕ್ಲಾರಿಟಿ ಏನಾಗಿದೆ ಈಗ, ಕ್ಲಿಯರ್ ಆಗಿ ಕಾಣಿಸ್ತು. ಇದು ಅರ್ಥ ಮಾಡಿಕೊಂಡ್ರೆ ಕ್ಲಾರಿಟಿ ವೇರಿ ಸಂಬಂಧ ನಮಗೆ ಅರ್ಥ ಆಯ್ತಲ್ಲ. ಅದೇ ರೀತಿ ಮಹಾಲಕ್ಷ್ಮಿ ಜ್ಞಾನನು 100%, ದೇವಜ್ಞಾನ 100%. ಸ್ಟಿಲ್ ಏನಿದೆ ಇಲ್ಲಿ, ಇನ್ ಮ್ಯಾಟರ್ ಆಫ್ ಕ್ಲಾರಿಟಿ ವೇರಿಯೇಷನ್ ಇಸ್ ದೇರ್. ಆದ್ರಿಂದ ಅಲ್ಲೂ ಕೂಡ ಈಕ್ವಲ್ ಆಗಲಿಲ್ಲ. ಈ ಮಹಾಲಕ್ಷ್ಮಿಗೆ ದೇವರಿಗೆ ವ್ಯತ್ಯಾಸ ಹೇಳ್ತಿರ್ಬೇಕಾದ್ರೆ, ಈ ಕಾಟ ಮುಕ್ತರೆಲ್ಲ ದೇವರು ಅಂತ ಕಾಣ ಅವರೇ ಇಲ್ಲಿ, ಜೀವ ಬ್ರಹ್ಮ ಒಂದೇ ಇವರೇ ಇಲ್ಲಿ, ಎಲ್ಲ ಪ್ರತಿ ಹಂತದಲ್ಲಿ ಏನ್ ನಮಗೆ ಗೊತ್ತಾಗುತ್ತೆ, ದೇವೇಶ್ವರ ಭೇದ ಸ್ಪಷ್ಟ ಆಗ್ತಿರುತ್ತೆ. ಇಷ್ಟು ವ್ಯತ್ಯಾಸ ಅನಾದಿ ನಿತ್ಯ ಕಾಲದಲ್ಲಿ ಇರೋದು ಮತ್ತೆ ಇದು ಒಂದ್ ಸತಿ ಎರಡು ಸತಿ ಇರೋದಲ್ಲ, ಯಾವ ಕಾಲಕ್ಕಿದೆ ಅನಾದಿ ಕಾಲ ನಿತ್ಯ ಕಾಲದಲ್ಲಿ ಇದು ಇರೋದ್ರಿಂದ ಅವರಿಬ್ಬರಿಗೂ ಸಾಮ್ಯ ಹೇಳೋದಕ್ಕೆ ಹೋಗಬಾರ್ದು ಅಂದ್ರೆ ಒತ್ತೆ ಹೇಳ್ತಾರೆ. ಇದ್ದೇ ಎಲ್ಲರಲ್ಲೂ ಜ್ಞಾನ ವೇರಿಯೇಷನ್ ಇದೆ, ಪ್ರತಿ ನಮ್ಮಲ್ಲೂ ಕೂಡ ಅನೇಕ ವೇರಿಯೇಷನ್. ಸ್ಪೆಷಲ್ ಈ ಕೇಳಿ ಮನೆಗೆ ಒತ್ತದ ಕಡಿಮೆ ಆಗಿರುತ್ತೆ ಆಗ್ಲೇ, ಮನೆ ಬರ್ಬೇಕು. ಮೂರನೇ ದಿವಸಕ್ಕೆ ಪ್ರಮಾಣಲಕ್ಷ ಯಾವುದೋ ತರಿಸ್ಬಿಡುತ್ತೆ, ಬರೇ ಬರ ಪ್ರಮಾಣಲಕ್ಷ ಅಂತೇ ಬರುತ್ತೆ. ಆಚಾರ ಬರೆದಿದ್ದು, ಟೀಕಾರ ಬರೆದಿದ್ದು, ಈ ತರ ವ್ಯತ್ಯಾಸ ಆಗಿಲ್ಲ. ಯಾಕೆ ಜ್ಞಾನ ಡಲ್ಲಾಗ ಶುರುವಾಗುತ್ತೆ. ದೇವರ ಜ್ಞಾನ ಯಾವಾಗಲೂ ಅಷ್ಟೇ ಜೋರಾಗಿರೋದು, ಕ್ಲಾರಿಟಿ ವೇರಿ ಆಗೋದೇ ಇಲ್ಲ. ಬೆಳಿಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, ಹಾಗೊಮ್ಮೆ, ಈಗೊಮ್ಮೆ, ಫ್ರೆಶ್ ಇದ್ದಾಗ, ಏಕಾಶಿ ಜ್ಞಾನ, ದ್ವಾಸಿ ಜ್ಞಾನ ಅವೆಲ್ಲ ಇಲ್ಲ, ಒಂದೇ ರೀತಿ ಇರುತ್ತೆ. ಈ ದೇವರು ಎಷ್ಟು ವಿಶಿಷ್ಟರಾಗ್ತಾರೆ, 100% ಒಂದೇ. ಸೂರ್ಯನು ಕೂಡ ಬೆಳಕು ಏರಿ ಆಗುತ್ತೆ, ದೇವರು ಏರಿ ಆಗೋದಿಲ್ಲ. ಗ್ರಹಣಾದಿಗಳಿಂದ ಸೂರ್ಯನಿಗೆ ದೇವರಿಗೆ ಯಾವ್ಯಾವುದೂ ಇಲ್ಲ. ಇದು ಗೊತ್ತಾದ್ರೆ ವೇದವ್ಯಾಸ ಅವತಾರ ಮಾಡಿದ್ದಾರೆ, ಜ್ಞಾನ ವೇರಿ ಆಗಿದೆಯೋ ಇಲ್ಲ, ಅವತಾರದಲ್ಲೂ ವೇರಿ ಆಗಲಿ, ಮೊದಲು ರೂಪದಲ್ಲೂ ವೇರಿ ಆಗಲಿಲ್ಲ. ಇದೆಲ್ಲ ದೇವರ ವಿಶೇಷದ ಬಗ್ಗೆ ವ್ಯತ್ಯಾಸ. ದಯಮತಿ ಈಶಾದನ್ಯತ್ರ ಸರ್ವ ವಿಷಯವು ಸ್ಪಷ್ಟಂಚ, ತತ್ರ ಈಶ ಜ್ಞಾನ ನಿರತಿಶಯ ಸ್ಪಷ್ಟಂ. ದೇವ್ರ ಜ್ಞಾನ ಎಷ್ಟು ಸ್ಪಷ್ಟ ಅಂದ್ರೆ ಅದಕ್ಕಿಂತ ಸ್ಪಷ್ಟ ಅಂತ ಇಮ್ಯಾಜಿನ್ ಮಾಡಬಾರದು ಫೈನಲ್. ಆದ್ರೆ ತಥಾ ನ ತಥಾ ಲಕ್ಷ್ಮೀ ಜ್ಞಾನ ವ್ಯತ್ಯಸ್ತೇವ ವಿಶೇಷ, ಅತ್ರ ಜ್ಞಾನ ಮಾತ್ರ ಏನಾಗಿದೆ ಲಕ್ಷ್ಮಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಎಂಬ ವಿಶೇಷವನ್ನ ತಿಳ್ಕೊಂಡಿರಬೇಕು. ಅಥವಾ ಹೌದು ಎರಡು ಹೇಳಬೇಕು, ಯಾವುದಕ್ಕೆ ಯಾಕೆ ಸಿಮಿಲಾರಿಟಿ ಇದೆ, ಮಮದೇವ್ರು ವಾಯ್ದ ಸಿಮಿಲಾರಿಟಿ ಇದೆ, ಜೊತೆಗೆ ಏನಿದೆ ಈಕ್ವಾಲಿಟಿ ಕೂಡ ಇದೆ. ಈಕ್ವಾಲಿಟಿ ಇದೆ ಬ್ರಹ್ಮವಾಯುಗಳಿಗೇನಿದೆ, ದೇ ಆರ್ ಈಕ್ವಲ್, ರುಚಿಗಳೆಲ್ಲ ಈಕ್ವಲ್, ಗೊತ್ತಾಯ್ತಾ. ಸಿಮಿಲಾರಿಟಿ ಅಂದ್ರೆ ಸಿಮಿಲರ್ ಅಂಡ್ ಈಕ್ವಲ್ ಎರಡು ಆಗಿದ್ದಾರೆ. ಈಶ ಕೋಟಿಯಲ್ಲಿ ಇಬ್ರು ಸಿಮಿಲರ್, ಬಟ್ ವ್ಯತ್ಯಾಸ ಎಷ್ಟಿದೆ ನೋಡಿ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ಈಶ ಜ್ಞಾನಕ್ಕೂ ಲಕ್ಷ್ಮಿ ಜ್ಞಾನಕ್ಕೂ ವ್ಯತ್ಯಾಸ ಹೇಳಲೇಬೇಕು. ಸಾಮ್ಯ ಸಾಮಾನ್ಯವಾಗಿ ಸಿಮಿಲಾರಿಟಿ ಇದ್ದಾಗ ಸಾಮ್ಯ ಬರುತ್ತೆ ಅಂತ ಪ್ರಶ್ನೆ ಬರುತ್ತೆ, ಕೆಲವು ಕಡೆ ಬರುತ್ತೆ ಕೂಡ, ಇಲ್ಲಿ ಬಂದಿಲ್ಲ ಅಂತ ಹೇಳಿದ. ಸಿಮಿಲಾರಿಟಿ ಎಂಬುದು ಯಾಜ ರೂಲ್ ಬರಬೇಕಾಗಿಲ್ಲ, ಮೇ ಆರ್ ಮೇರಾಟ್ ಅಂತ ಅರ್ಥ, ಬರಬಾರದು ಅಂತ ಹೇಳ್ಕೊಡು, ಬರಬಹುದು ಅಂತ ಹೇಳ್ಕೊಡು, ಇಲ್ಲಿ ಬಂದಿಲ್ಲ ಅಂತ ಕ್ಲಿಯರ್ ಮಾಡ್ತಾರೆ. ಯಾವ್ದಕ್ಕೆ ಯಾರಲ್ಲಿ ಅಲ್ಲ ಸಿಮಿಲಾರಿಟಿ ಒಂದಿಷ್ಟಿಂದ ಇದೆಯಲ್ಲ, ಈಶ ಕೋಟಿ ಪ್ರವೇಶ ಅಂತ ಹೇಳ್ಬಿಟ್ರಲ್ಲ, ಅದು ಈ ಬಂದು ಅದೇ ಹೇಳಿದ್ದು. ದೇಶತ ಸಾಮ್ಯ ಇದೆ, ಕಾಲತ ಸಮ ಅಂತ ಅದಕ್ಕೆ ಕರೆದು ಬಿಟ್ಟಿದ್ದಾರೆ. ಉಳಿದ ಜೀವರಿಗೆ ಕಂಪೇರ್ ಮಾಡಲಾರ ವ್ಯತ್ಯಾಸ ಸಾಮ್ಯ ಇರೋದ್ರಿಂದ ಸಾಮ್ಯ ಒಪ್ಪಬೇಕು ನಾವು. ಆದ್ರೆ ಕಂಪೇರ್ ಮಾಡಿ ವ್ಯತ್ಯಾಸ ಇರೋದ್ರಿಂದ ವ್ಯತ್ಯಾಸ ಒಪ್ಪಬೇಕು, ಸಮಾಸಮ ಅಂತ ಕರೆದು ಸಮಾಸಮ. ಒಂದು ಎರಡು ದೃಷ್ಟಿಯಿಂದ ಸಮ, ಒಂದು ದೃಷ್ಟಿಯಿಂದ ಅಸಮ, ಎರಡು ಸೇರಿ ಏನಾಯ್ತು ಅಲ್ಲಿಗೆ ಸಮಾಸಮ. ಕರಿಯಾಗಿ ಬರೋದಲ್ಲ ಯಾತಕ್ಕೆ ಕೇಳಿದ್ರೆ, ಯಾತಕ್ಕೆ ಕೇಳಿದ್ರೆ ಏನಾಯ್ತು, ಈಗ ಮೂರಲ್ಲಿ ನಡೀತಿದ್ದಕ್ಕೆ ಏನಾಯ್ತು, 66% ಆಯ್ತು, ಗೊತ್ತಾಯ್ತಾ, ಫಸ್ಟ್ ಕ್ಲಾಸ್ ಗುಂಪು ಸೇರ್ಕೊಂಡ್ಬಿಡ್ತು. ಒಂದ್ ತಗೊಂಡಾಗ ಎಷ್ಟಾಯ್ತು, ಜೀವನಿಗೆ ಪರಮಾತ್ಮ ಸಾಮ್ಯ ಎಷ್ಟು, ಒಂದೇ. ಯಾವ್ದದು ನಿತ್ಯತ್ವ ಮಾತ್ರ ಅಷ್ಟೇ, ಅದು 33% ಫೇಲ್ ಅದು, ಅದರಿಂದ ಕರಿಬಾರ್ದು. 33% ಯಾವ್ದು ಸೇರುತ್ತದ, ಭಾಷೆ ಸೇರೋದಿಲ್ಲ, ಆದ್ರೆ ಸರಿ ಹೋಗುತ್ತ ತಪ್ಪಾಗ್ಬಿಡುತ್ತ. ಅಥವಾ ಪೂರ್ವ ವಿಚಾರೇನ ಕಾಸ್ತೇನ ಅಶೇಷ ವಿಷಯತ್ವ ಲಕ್ಷಣಾನಂತರ ಈಶ ಜ್ಞಾನಸ ಸೂಚಿತಂ. ಇದರಿಂದ ಫಸಲ್ ವಿಷಯ ಹೇಳಿದಾಗಾಯ್ತು ಅಂತ ಹೇಳ್ತಾರೆ. ಏನು ಕಾಸ್ತೇನ ಅಶೇಷ ವಿಷಯತ್ವ ಈಶ ಜ್ಞಾನಸ ಲಕ್ಷಣಂ, ಕಾಸ್ತೇನ ಅಶೇಷ ವಿಷಯತ್ವ. ಕಾಸ್ತ ಅಂದ್ರೇನು, ಟೋಟಲ್ ಅಂತ, ಪೂರ್ತಿ ಪೂರ್ತಿಯಾಗಿ ಎಲ್ಲಾ ವಿಷಯ ತಿಳ್ಕೊಳತಕ್ಕಂತ ಜ್ಞಾನ ಯಾರ್ದು, ದೇವರು. ಅಂದ್ರೆ ಸ್ವತಂತ್ರವಾಗಿ ಎಲ್ಲ ವಿಷಯಗಳನ್ನು ಪೂರ್ತಿಯಾಗಿ ತಿಳ್ಕೊಡ್ತಕ್ಕಂಥ ಜ್ಞಾನ ಈಶ್ವರ ಜ್ಞಾನ. ಇದು ಈಶ್ವರ ಜ್ಞಾನ ಸ್ಪಷ್ಟವಾಗಿರ್ತಕ್ಕಂಥ ಅಂಶ ಇದು. ತತ್ರ ಕಾಲ್ತೇನ ಇತಿ ಲಕ್ಷ್ಮ್ಯಾದಿ ಜ್ಞಾನ ವಿದಾಸ. ಕಾಲ್ತೇನ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ, ಲಕ್ಷ್ಮ್ಯಾದಿಗಳಿಗೇನಿಲ್ಲ ನಿರುತ್ತೇ ಸ್ಪಷ್ಟ ಅಲ್ಲ ಅದರಿಂದಾಗಿನೇ ಹೊರಟೋಯ್ತು. ಮತ್ತೆ ದೇವ್ರ ಬಗ್ಗೆ ತಿಳ್ಕೊಳ್ಳಕ್ ಆಗೋದಿಲ್ಲ ಅದನ್ನು ಹೊರಟೋಯ್ತು. ಕೃಷ್ಣ ಜಗದ್ ವಿಷಯಂ ಲಕ್ಷ್ಮೀ ಜ್ಞಾನ ವಿಭವತಿ ಈಶ ಇತಿ ಈಶ ಗ್ರಹಣ. ಅದಕ್ಕೇನೆ ಕಾಲ್ತೇನ ಈಶ ವಿಷಯತ್ತು ಬಹುತ ರೀತಿ ಏನು ಲಕ್ಷಣ ಕೊಟ್ಟರೆ ಗೊತ್ತಾ. ಈಗ ಸಂಪೂರ್ಣವಾಗಿ ದೇವರು ತಿಳ್ಕೊಳ್ಳ ಜ್ಞಾನ ಅಂದ್ರೆ ಯಾರ ಜ್ಞಾನ, ದೇವ್ರ ಮಾತ್ರ ಸಂಪೂರ್ಣವಾಗಿ ದೇವರು ತಿಳ್ಕೊಳ್ಳ ಜ್ಞಾನ. ಸೊ ಮಹಾಲಕ್ಷ್ಮಿ ಜ್ಞಾನದಲ್ಲಿ ಬರಲಿಲ್ಲ ಅದು, ಯಾತಕ್ಕೆ ಸಂಪೂರ್ಣ ದೇವರು ತಿಳ್ಕೊಳ್ಳ ಜ್ಞಾನ ಅವರಲ್ಲಿಲ್ಲ. ತಿರುಪಾ ಲಕ್ಷ್ಮೀ ಜ್ಞಾನ ಬಗ್ಗೆ ಟೋಟಲಿ ಏನಾಯ್ತು ಅಲ್ಲಿಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಕ್ಷ್ಮೀ ಪೂರ್ತಿ ಹೊರಟೋಯ್ತು ಆ ಕಡೆ. ಕಾಸ್ತೇನ ಈಶ ವಿಷಯತ್ವ ಸಂಪೂರ್ಣವಾಗಿ ದೇವರನ್ನು ತಿಳ್ಕೊಳ್ಳುವವಳಿಗೆ ಅನ್ನೋದು ಯಾರಲ್ಲಿ ಕಾಣುತ್ತೆ, ದೇವರಲ್ಲಿ ಮಾತ್ರ ಕಾಣುತ್ತೆ, ಯಾರಲ್ಲೂ ಕಾಣೋದಿಲ್ಲ. ಕೃಷ್ಣ ಜಗದ್ ವಿಷಯಂ ಕೃಷ್ಣ ಅಂತ ಆಗಿದೆ, ಕೃಷ್ಣ ತಿದ್ಕೋಬೇಕಲ್ಲ. ಲಕ್ಷ್ಮೀ ಜ್ಞಾನಮಿ ಭವತಿ ಈಶಜ್ಞಾಗ್ರಹಣ ಇತಿ ಈಶಗ್ರಹಣ ಈಶೆ ಅನ್ಯೇಭ್ಯೋ ಅಧಿಕಾರ್ವತ್ರಿಕವಿತಿ ಲಕ್ಷ್ಮೀ ಜ್ಞಾನಸ ಲಕ್ಷಣಾಂತರಂ. ಲಕ್ಷ್ಮೀ ಜ್ಞಾನಕ್ಕೆ ಇನ್ನೊಂದು ಲಕ್ಷಣ ಏನು ಹೇಳಬಹುದು? ಈಶೆ ಅನ್ಯೇಭ್ಯ ಅಧಿಕಂ ಅಸಾರ್ವತ್ರಿಕಮಿತಿ. ದೇವರಲ್ಲಿ ಬೇರೆ ಎಲ್ಲರಿಗಿಂತಲೂ ಜಾಸ್ತಿ ತಿಳಿತಾರೆ ಎಂಬುದು ಲಕ್ಷ್ಮೀ ಜ್ಞಾನದ ವೈಶಿಷ್ಟ್ಯ. ದೇವರಲ್ಲಿ ಬೇರೆ ಎಲ್ಲರ ಜ್ಞಾನಕ್ಕಿಂತ ಹೆಚ್ಚು ಜ್ಞಾನ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ ಎಂಬುದು ಆ ಜ್ಞಾನ ಇನ್ನೊಂದು ರೀತಿಯ ಡೆಫಿನೇಷನ್. ಈಶಗ್ರಹಣಂ ಸ್ವರೂಪ ಕಥನಾರ್ಥಂ ಅಸಾರ್ವತ್ರಿಕತ್ವಾತ್ ಅಸಂಭವ ನಿವೃತ್ತ್ಯರ್ಥಂಚ ಅನ್ಯೇಭ್ಯೋ ಅಧಿಕಮಿತಿ ಬ್ರಹ್ಮಾದಿ ಜ್ಞಾನ ವಿದಾಸ. ಬೇರೆಯವರಿಂದ ಜಾಸ್ತಿ ತಿಳ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಅಂದ್ರೆ ಏನರ್ಥ? ಬ್ರಹ್ಮಾದಿಗಳ ಜ್ಞಾನಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಅಸಾರ್ವತ್ರಿಕಮಿತಿ ಈಶ ಜ್ಞಾನ ವಿದಾಸ. ಅಸಾರ್ವತ್ರಿಕ ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ದೇವರ ಬಗ್ಗೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ, ಮತ್ತು ದೇವರ ಬಗ್ಗೆ ಸ್ಪಷ್ಟತ್ವದಲ್ಲಿ ನ್ಯೂನ ಹೇಳೋದಕ್ಕೋಸ್ಕರ ಕೂಡ. ಈಶೆ ಅಸಾರ್ವತ್ರಿಕ ಅನ್ಯತ್ರ ಸರ್ವ ವಿಷಯ ಲಕ್ಷಣಾಂತರಂ. ಕೊನೆ ಏನಂತ ಹೇಳಿದಾಗಾಯ್ತು, ಈಶೆ ಅಸಾರ್ವತ್ರಿಕಂ ಅನ್ಯತ್ರ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಸ ಲಕ್ಷಣಂ ಅಂತ ಕೂಡ ಹೇಳದಂತೆ ಆಯಿತು. ಈ ಲಕ್ಷಣ ಈಶಾದ ಅನ್ಯತ್ರ ಗ್ರಹಣಂ ವ್ಯಾಘಾತ ಪರಿಹಾರಾರ್ಥಂ. ಈಶೆ ಅಸಾರ್ವತ್ರಿಕ ಮಿತಿ ಈಶ ಜ್ಞಾನ ನಿವೃತ್ತಿ, ಅನ್ಯತ್ರ ಸರ್ವ ವಿಷಯತ್ವ ಮಿತಿ ಅಸ್ವದಾದಿ ಜ್ಞಾನ ವಿಲಾಸ. ಋಜುಜ್ಞಾನಿ ಅತಿವ್ಯಾಪ್ತಿ ಪರಿಹಾರಾಯ ಅನಾಲೋಚನೆ ಅಪಿ ಇತಿ ಗ್ರಾಹ್ಯಂ. ಎಲ್ಲಾ ವಿಷಯ ಇವರಿಗೂ ಗೊತ್ತು, ಋಜುಗಳಿಗೂ ಗೊತ್ತು, ಅವರಿಗೂ ಗೊತ್ತು, ಬೇರೆ ಕಡೆಗೆ. ಲಕ್ಷ್ಮೀಜ್ಞಾನಕ್ಕೆ ಈಕ್ವಲ್ ಆಯ್ತು ಅಂತ ಕೇಳಿದರೆ ಒಂದು ವ್ಯತ್ಯಾಸ, ಅನಾಲೋಚನೆ ಅವರಿಗೆ, ಆಲೋಚನೆ ಇವರಿಗೆ. ತಕ್ಷಣ ಹೇಳಿದ್ರು, ಸ್ವಲ್ಪ ಡಿಲೇ ಮಾಡಿದ್ರು, ವ್ಯತ್ಯಾಸ ಬಂತಲ್ಲ. ಈಗ ಎಷ್ಟೊತ್ತೇ ನಡೀತಾರೆ, ಉತ್ತರ ಕೊಡಬೇಕಾದ್ರೆ ಅಷ್ಟೊಳಗೆ ಕೊಟ್ಬಿಟ್ರೆ ಅವ್ರು ಕೌಂಟ್ ಆಗಿಲ್ಲ, ಅವ್ರು ಕೊಡೋದಿಲ್ಲ. ಪ್ರಿಸ್ಕ್ರೈಬ್ ಟೈಮಲ್ಲಿ ಕೊಡೋದು. ಆ ರೀತಿ ಮಹಾಲಕ್ಷ್ಮಿ ಮಾಡ್ತಾರೆ ಅನಾಲೋಚನೆ. ಮಹಾಬ್ರಹ್ಮದೇವರು ಏನ್ ಮಾಡ್ತಾರೆ? ಆಲೋಚನೆ. ಈ ವ್ಯತ್ಯಾಸ ಬಂದಿದ್ರಿಂದ ಇಬ್ಬರಿಗೂ ಕೂಡ ಬೇರೆ ವಿಷಯದಲ್ಲಿ ಸರ್ವತ್ರ ಜ್ಞಾನ ಇದ್ರು ಕೂಡ ವ್ಯತ್ಯಾಸ ಬಂತು. ಮತ್ತೆ ಒಂದನ್ನು ಮರಿಬಾರದು, ಮತ್ತೆ ಸ್ಪಷ್ಟತ್ವೇ ನ್ಯೂನಂ. ಕೆಲವರ ಜ್ಞಾನ ಏನಾಗ್ತಾ ಹೋಗುತ್ತೆ? ಮಹಾಲಕ್ಷ್ಮಿ ದೇವರಿಗೆ ಹಾಗೆ ವೇರಿಯೇಷನ್ ಬಂತು ಕ್ಲಾರಿಟಿಯಲ್ಲಿ. ಉಳಿದ ಎಲ್ಲ ಜ್ಞಾನದಲ್ಲಿ ಏನಿದೆ? ಬ್ರಹ್ಮದೇವರಿಗೂ ಗೊತ್ತು, ರುದ್ರದೇವರಿಗೂ ಗೊತ್ತು, ಒಂದು ವಿಷಯ ವ್ಯತ್ಯ ವೇರಿ ಆಯ್ತು. ಈಗ ಅರ್ಥ ಆಯ್ತಾ? ಈಗ ಬ್ರಹ್ಮದೇವರಷ್ಟು ಯಾರಿಗೂ ಗೊತ್ತಿಲ್ಲ, ರುದ್ರದೇವರಿಗೆ ಗೊತ್ತಿಲ್ಲ, ರುದ್ರದೇವರು ಇಂದ್ರದೇವರಿಗೆ ಗೊತ್ತು, ಇಂದ್ರದೇವರು ರುದ್ರದೇವರ ಕ್ಲಾರಿಟಿ ಯಾರಿಗಿಲ್ಲ, ಇಂದ್ರದೇವರಿಗೆ. ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಹೋದ್ರೆ ಕ್ಲಿಯರ್ ಆಗಿ ಗೊತ್ತ. ನಮ್ಗೆ ಎಕ್ಸ್ಪರ್ಟ್ಗಳು ಹಾಗೇನೆ, ಇದು ದೊಡ್ಡ ಎಕ್ಸ್ಪರ್ಟ್ ಅಂತ ಕೇಳೋಣ ಅಂತ ಹೇಳ್ತಾರೆ, ಅದಕ್ಕೆ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಉಳಿದವರೆಲ್ಲ ಆಲೋಚನೆ ಕಾಮನ್ ಫ್ಯಾಕ್ಟರ್. ಯಾವ ಯಾವ ವಿಷಯ ಹೇಳಬೇಕಾಯ್ತು? ಏನ್ ಹೇಳಬೇಕಾಯ್ತು? ಅವ್ರು ದೇವರು ಹೇಳಿರೋದ್ರಿಂದ, ದೇವರ ಗ್ರಂಥಗಳಿದೆಯಲ್ಲ ಅದೆಲ್ಲ ಕೋಟ್ ಮಾಡ್ತಾರೆ, ಬ್ರಹ್ಮತರ್ಕ ಕೋಟ್ ಮಾಡ್ತಾರೆ. ಅದರೊಳಗೆ ಬ್ರಹ್ಮತರ್ಕ ಅನುಸಾರ ಕೊನೆ ಹೇಳ್ಬಿಡ್ತೇವೆ. ಇದೆಲ್ಲ ಹೇಳಿದ್ ಯಾವ್ದ್ರ ಬೇಸಿಸ್ ಮೇಲೆ? ಬ್ರಹ್ಮತರ್ಕದ ಬೇಸಿಸ್ ಮೇಲೆ. ಆದ್ರಿಂದ ಅವರೇ ಹೇಳ್ಕೊಂಡ ಜ್ಞಾನ ಆದ್ರೆ ಕ್ಲಾರಿಟಿ ಬಂತಷ್ಟೇ. ಇವ್ರು ನೋಡ್ ಹೇಳಿದ್ದಲ್ಲ, ಮತ್ತೆ ಇವ್ರು ನೋಡ್ ಹೇಳ್ತಾರೆ. ಇವ್ರಿಗೆ ಏನ್ ಗೊತ್ತಾಯ್ತು? ಹೀಗಿದ್ರೆ ಓ, ಈಶಜ್ಞಾನ ಇವರಿಗೆ ಗೊತ್ತು, ಲಕ್ಷ್ಮೀಗಾರ ಇವರಿಗೆ ಗೊತ್ತಂದ್ರೆ ಯಾರು ದೊಡ್ಡವರಾಗ್ತಾರೆ? ಇವ್ರು ದೊಡ್ಡವರಾಗ್ಬಿಡ್ತಾರೆ. ಆಮೇಲೆ ಅದು ಹಾಗಲ್ಲ, ಹೇಳಿದ್ದೇನೆ. ಆಚಾರ ಮಾತಿಗೆ ಅರ್ಥ ಹೇಳಬೇಕಾದ್ರೂ ಕೂಡ ಟೀಕಾರ ಯಾವ್ದಾರು ಆರಂಭಿಸ್ತಾರೆ, ಆಚಾರ ಮಾತಿಗೆ ಬೇರೆ ವಾಕ್ಯ ಆರಂಭಿಸ್ಬರಿತಾರೆ. ಡೆರ್ಫರ್ ಯಾರಿಂದ ತಿಳ್ಕೊಂಡಾಗೈತ ಅದನ್ನ? ಮತ್ತೆ ಆಚಾರದಿಂದಾನೆ. ಡೆರ್ಫರ್ ಕೊನೆಗೆ ಅವ್ರ ಆಚಾರ್ಯ ಯಾವ ಏನಾಗಿ ಉಳಿತಾರೆ? ದೊಡ್ಡವರಾಗೇ ಉಳಿತಾರೆ. ಯಾವ್ದಕ್ಕೆ ಕಾರ ಅವ್ರು ಗೊತ್ತಿರೋದು ಹೇಳ್ಬಿಟ್ಟು ಕಡಿಮೆ ಇದಾಗ್ಬಿಡ್ತೀನಿ. ಹಾಗಾಗದೇ ಕಲಿಗೆಯಲ್ಲಿ ನಾಳೆ ದಿವಸ ಅದನ್ನ ಕಟ್ಟಿಬಿಡ್ತು. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿ ಇರೋದು. ನಾಡಿ ಮಾಮೂರ ಕಟ್ಟಿದಾಗ ನಾಡಿ ಪಡಿ. ಯಾವ ಗುಣಗಳಲ್ಲಿ? ಹೌದು, ಮಹಾಲಕ್ಷ್ಮಿಗೆ ನ್ಯಾಚುರಲಿ ಇದೆಯೋ ಇಲ್ವಾ ಗುಣೋತ್ಕರ್ಷ ಇದೆಯೋ ಇಲ್ವಾ? ಈಗ ಅನಂತ ಗುಣ ಇಲ್ಲ, ಫಸ್ಟ್ ಆಫ್ ಆಲ್ ಮಿಸ್ ಆಯ್ತು. ಅನಂತ ಒಂದೇ ಹೋಯ್ತು, ಸ್ವಾತಂತ್ರ್ಯ ಗುಣನೇ ಹೊರಟು ಹೋಯ್ತು ಫಸ್ಟ್ ಇಮ್ಮಿಡಿಯೇಟ್ ಆಗಿ. ಅದೇ ರೀತಿ ಉಳಿದ ಗುಣಗಳು ಏನಾಗುತ್ತೆ? ಈಗ ಕ್ಲಾರಿ ವೆರೈಟಿ, ಕೋಟ್ಯಾಧೀಶರು ಶ್ರೀಮಂತ, 10 ಕೋಟಿ ಇದ್ದರು ಶ್ರೀಮಂತ, ಇಬ್ರು ಶ್ರೀಮಂತ ಕಾಮನ್ ಆದ್ರೂ ಕೂಡ ಅಮೌಂಟ್ ಎಷ್ಟಿದೆ? ವೇರಿ ಆಗುತ್ತೆ. ಡೆರ್ಫರ್ ವೇರಿ ಆಗ್ತಾ ಹೋಗುದು. ಮುಕ್ತರಲ್ಲಿ ಆನಂದ ತಾರತಮ್ಯ ಹೇಗೋ, ಮಹಾಲಕ್ಷ್ಮಿ ನಾರಾಯಣನ ಕೂಡ ಗುಣಗಳಲ್ಲಿ ಕ್ವಾಂಟಿಟೇಟಿವ್ ತಾರತಮ್ಯನೇ ಇದೆ, ಕ್ವಾಲಿಟೇಟಿವ್ ತಾರತಮ್ಯ ಕೂಡ ಇದೆ. ಓ ನಮಃ ಪರಸ್ಮೈ ಪುರುಷಾಯ ಭೂಯತೆ ಸದುದ್ಭವ ಸ್ಥಾನ ನಿರೋಧ ಲೀಲಯ.